ಶ್ರಾವಣ ಮಾಸದ ತಪೋನುಷ್ಠಾನದ ನಿಮಿತ್ತವಾಗಿ ನಡೆದುಕೊಂಡು ಬಂದಿರುವ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಶೀರ್ವಚನಗಳು ಅವನ್ನು ಮುಂದುವರಿತಾ ಬರ್ತಾ ಇದ್ದಾವೆ. 28 ಶಿವಾಗಮಗಳಲ್ಲಿ ಬೋಧಿಸಲ್ಪಟ್ಟಂತಹ ಆ ವೀರಶೈವ ಸಿದ್ಧಾಂತವು ಜಗದ್ಗುರು ರೇಣುಕ ಭಗವತ್ಪಾದರಿಂದ ಮಹಾಮಹಿಮಾಶಾಲಿಯಾದ ಅಗಸ್ತ್ಯನಿಗೆ ಬೋಧಿಸಲ್ಪಟ್ಟು ಅದು ಇಂದು ನಮ್ಮ ಹಸ್ತದಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿ ರೂಪದಲ್ಲಿ ಅದು ಉಪಲಬ್ಧವಾಗಿದೆ. ಮನುಕುಲವನ್ನೇ ಉದ್ಧಾರ ಮಾಡುವ ಉದ್ದೇಶದಿಂದಲೇ ಆ ಗ್ರಂಥವನ್ನು ಮಹರ್ಷಿಯಾದ ಅಗಸ್ತ್ಯಗೆ ಅವರು ಉಪದೇಶ ಮಾಡಿದ್ದಾರೆ. ನಮ್ಮ ದೇಶದ ಪ್ರತಿಯೊಂದು ಧರ್ಮಗಳು, ಪ್ರತಿಯೊಂದು ಪರಂಪರೆಯು ಮನುಕುಲವನ್ನು ಸುಧಾರಿಸುವುದಕ್ಕಾಗಿಯೇ ಇರುವಂತಹ ಧರ್ಮಗಳು. ಇಷ್ಟಾದ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಧರ್ಮದ ಅನುಯಾಯಿಗಳಲ್ಲಿ ನಾವೊಮ್ಮೆ ಕಲಹಗಳನ್ನು ಕಾಣುವಂತಹ ಪ್ರಸಂಗಗಳು ಆಗಾಗ ನಮಗೆ ತೋರಿ ಬರ್ತಾ ಇದ್ದಾವೆ. ಇದರ ಕಾರಣ ಏನು ಅನ್ನೋದರ ಸ್ವಲ್ಪ ನಾವು ವಿಚಾರ ಮಾಡಿದರೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಾಚಾರ್ಯರು, ಪ್ರವಾದಿಗಳು, ಸಂತರು ಆಗಿ ಹೋಗಿದ್ದಾರೆ. ಅವರು ತಮ್ಮದೇ ಆದ ರೀತಿಯೊಳಗೆ ಆ ಪರಮತತ್ವವನ್ನು ಅನುಭವಿಸಿ ಜನತೆಗೆ ಅದನ್ನು ತಿಳಿಸುವುದಕ್ಕಾಗಿ ಒಂದು ಏನು ಬೋಧದ ಪರಂಪರೆ ಮಾಡಿದ್ರು, ಅವೇ ಇವತ್ತು ಧರ್ಮಗಳ ರೂಪದಲ್ಲಿ ಇವತ್ತು ನಮ್ಮೆದುರಿಗಿದ್ದಾರೆ. ಶಿವನನ್ನು ಆರಾಧಿಸುವಂತವರೇ ನಾವು ಶೈವರು ಅಂತ ಕರಿತೀವಿ. ವಿಷ್ಣುವನ್ನು ಆರಾಧಿಸುವರೇ ನಾವು ವೈಷ್ಣವರು ಅಂತ ಕರಿತೀವಿ. ಗಣಪತಿಯನ್ನು ಆರಾಧಿಸುವವರಿಗೆ ಗಾಣಪತ್ಯರು ಅಂತ ಕರಿತೀವಿ. ಶಕ್ತಿಯನ್ನು ಆರಾಧಿಸುವವರಿಗೆ ಶಾಕ್ತರು ಅಂತ ಕರಿತೀವಿ. ಬುದ್ಧನನ್ನು ಆರಾಧಿಸುವವರಿಗೆ ಬೌದ್ಧರು, ಜಿನನನ್ನು ಆರಾಧಿಸುವವರಿಗೆ ಜೈನರು, ಕ್ರೈಸ್ತನನ್ನು ಆರಾಧಿಸುವವರಿಗೆ ಕ್ರಿಶ್ಚಿಯನ್ನರು, ಹೀಗಿನ್ನೂ ಯಾರ್ಯಾರು ಬರ್ತಾರೋ ಅವರವ್ರ ಪರಂಪರೆಗಳು ಇನ್ನೂ ಅವು ನಮ್ಮ ದೇಶದಲ್ಲಿ ಬೆಳೀತಾನೆ ಹೋಗ್ತಾರೆ. ಪ್ರತಿಯೊಬ್ಬ ಆಚಾರ್ಯರಾಗಲಿ, ಮತದ ಪ್ರವಾದಿಗಳಾಗಲಿ ಹೇಳಿರುವಂತಹ ತತ್ವಗಳಲ್ಲಿ ಎಲ್ಲಿ ವ್ಯತ್ಯಾಸ ಬರ್ತಾ ಇಲ್ಲ. ಅದಕ್ಕೆ ನಿಜವಾದ ಧರ್ಮ ಅಂದ್ರೇನು? ಸತ್ಯ, ಅಹಿಂಸೆ, ಅಸ್ತೇಯ, ಅಪರಿಗ್ರಹ, ಅಹಿಂಸಾ, ಸತ್ಯಮಸ್ತೇಯಂ, ಬ್ರಹ್ಮಚರ್ಯಂ, ದಯಾಕ್ಷಮ, ದಾನಂ, ಪೂಜಾ, ಜಪೋ, ಧ್ಯಾನಂ ಇತಿ ಧರ್ಮಸ್ಯ ಸಂಗ್ರಹ. ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ರೇಣುಕ ಭಗವತ್ಪಾದರು ಈ 10 ಧರ್ಮಗಳನ್ನು ಉಪದೇಶ ಮಾಡಿದ್ದಾರೆ. ನಿಜವಾದ ಧರ್ಮಗಳಂದ್ರೆ ಇವೆ. ಅದಕ್ಕೆ ಧರ್ಮಂ ಚರ ಅಂದ್ರೆ ಧರ್ಮವನ್ನು ಆಚರಿಸುವಂದ್ರೆ ಸತ್ಯವನ್ನು ನುಡಿ, ಕಳ್ಳತನವನ್ನು ಮಾಡಬೇಡ, ಇವೇ ಧರ್ಮದ ಆಚರಣೆಗಳನ್ನು ಹೇಳಿದ್ದಾರೆ. ಈ 10 ಧರ್ಮದ ತತ್ವಗಳಲ್ಲಿ ಒಂದೊಂದೇ ತತ್ವಗಳನ್ನು ವಿಶೇಷವಾಗಿ ಆರಿಸಿಕೊಂಡು ಕೆಲವೊಂದು ವಿಶಿಷ್ಟವಾದ ಧರ್ಮಗಳು ನಮ್ಮ ದೇಶದಲ್ಲಿ ಬೆಳಕಿಗೆ ಬಂದಿದ್ದಾರೆ. ಅದಕ್ಕೆ ಉಪಾಸನ ಮಾಡುವಂತ ತತ್ವ ಒಂದೇ, ಏಕಂ ಸದ್ವಿಪ್ರ ಬಹುದಾ ವದಂತಿ, ಒಂದೇ ತತ್ವ ಇದೆ, ದೇವನೊಬ್ಬ ನಾಮ ಹಲವಂತ ನೀವು ಕನ್ನಡದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆ ಒಂದೇ ತತ್ವವನ್ನು ಕಂಡಿರುವಂಥವರು ಜಗಳಾಡಿದ್ದನ್ನು ನೀವು ಎಂದೂ ನೋಡಲೇ ಇಲ್ಲ. ಬುದ್ಧನಿಗಾಗಲಿ, ಜಿನನಿಗಾಗಲಿ, ಶಿವನಿಗಾಗಲಿ, ವಿಷ್ಣುವಿಗಾಗಲಿ, ಗಣಪತಿಗಾಗಲಿ, ಶಕ್ತಿಗಾಗಲಿ ಎಲ್ಲಾದರೂ ಜಗಳ ಮಾಡಿದ್ರಿ ಇವರಂತ ತಿಳ್ಕೊಂಡು ಯಾವ ಪುರಾಣದಲ್ಲಿ ನೀವು ಕೇಳಂಗಿಲ್ಲ. ಆದರೆ ಜಗಳ ಎಲ್ಲಿದೆ ಅಂದ್ರೆ ಅವರ ಅನುಯಾಯಿಗಳಲ್ಲಿ ಜಗಳ ಬರ್ತದೆ. ಅದಕ್ಕೆ ಏನಾಗಬೇಕಾಗಿತ್ತು ಅಂದ್ರೆ ಮನುಷ್ಯ ಕೇವಲ ಅನುಯಾಯಿಯಾಗಿ ಉಳಿಬಾರದು. ಅವ ಏನಾಗಬೇಕಂದ್ರೆ ಯಾವುದನ್ನು ಆರಾಧನೆ ಮಾಡ್ತಾನೆ ಅದೇ ಅವ ಆದ್ರೆ ಅಲ್ಲಿ ಜಗಳ ಬರುವುದಿಲ್ಲ ಅಂತ. ಇವತ್ತು ಶಿವನನ್ನು ಪೂಜಿಸುವಂತ ಮನುಷ್ಯ ಶೈವನಾಗಿಯೋ ವೀರಶೈವನಾಗಿ ಉಳಿದ ಅಂದ್ರೆ ಅವ ಜಗಳ ಮಾಡ್ತಾನೆ. ಅವ ಏನಾಗಬೇಕಂದ್ರೆ ಶಿವನನ್ನು ಪೂಜಿಸಿ ಅವ ಶಿವನೇ ಆಗಬೇಕು ಅಂದ್ರೆ ಅಲ್ಲಿ ಜಗಳ ಬರಂಗಿಲ್ಲ. ವಿಷ್ಣುವನ್ನು ಆರಾಧಿಸುವಂತ ಮನುಷ್ಯ ವೈಷ್ಣವ ಆದ ಅಂದ್ರೆ ಅವನು ವಿಷ್ಣುವಿನಕ್ಕಿಂತಲೂ ಭಿನ್ನ ಆದ. ಅದಕ್ಕೆ ವೈಷ್ಣವರಲ್ಲಿ ಜಗಳ ಬರಬಹುದು, ಆದ್ರೆ ಯಾವ ಮನುಷ್ಯ ವಿಷ್ಣುವೇ ಆಗ್ತಾನ ಅವನಲ್ಲಿ ಆ ಭಾವನೆಗಳು ಬರುವುದಿಲ್ಲ ಅಂತ. ಅದರಂತೆ ಬುದ್ಧ ಅಂದ್ರೇನು? ಬುಧ ಬೋಧ ಅಂದ್ರೆ ತಿಳಿದವ. ಯಾವ ತತ್ವವನ್ನು ತಿಳ್ಕೊಂಡು ಅವನ್ನ ಬುದ್ಧ ಅಂತ ಕರೆದಿವಿ. ಆದ್ರೆ ಬೌದ್ಧರೆಲ್ಲರೂ ತಿಳ್ಕೊಂಡವ್ರು ಇರ್ತಾರ ಅಂತ ಹೇಳಕ್ ಬರಂಗಿಲ್ಲ. ಅದಕ್ಕೇನಂತಾರ ಅಂದ್ರೆ ಬೌದ್ಧ ಅಂದ್ರೇನು, ಶೈವ ಅಂದ್ರೇನು, ವೈಷ್ಣವ ಅಂದ್ರೇನು, ಅವರೆಲ್ಲ ಆ ತತ್ವವೇ ಆದವರಂತ ಅರ್ಥ ಅಲ್ಲ. ಆ ತತ್ವವನ್ನು ಆರಾಧನೆ ಮಾಡ್ತಾರ, ಆ ತತ್ವದ ಜಯ ಜಯಕಾರ ಮಾಡ್ತಾರ ಅಂತಷ್ಟೇ. ಅದೇ ಪ್ರಕಾರವಾಗಿ ಜಿನ ಜೈನ ಅಂತ ನಾವು ಕರಿತೀವಿ. ಜಿನ ಅಂದ್ರೇನು? ಗೆದ್ದವ ಅಂತ ಅರ್ಥ. ತನ್ನ ಇಂದ್ರಿಯಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡವ. ಅದಕ್ಕೆ ಜೈನರೆಲ್ಲರೂ ಜಿನರೇ ಆಗಿದ್ರೆ ಚೆನ್ನಾಗಿರ್ತಿತ್ತು. ಪರಂತು ಜೈನರಿಗೂ ಜಿನರಿಗೂ ಬಹಳ ವ್ಯತ್ಯಾಸ ಇರ್ತದೆ. ಬುದ್ಧನಿಗೂ ಬೌದ್ಧರಿಗೂ ಬಹಳ ವ್ಯತ್ಯಾಸ ಇರ್ತದೆ. ಕ್ರಿಶ್ಚಿಯನರಿಗೂ ಕ್ರೈಸ್ತನಿಗೂ ಬಹಳ ವ್ಯತ್ಯಾಸ ಅದ. ಕ್ರೈಸ್ಟ್ ಏನ್ ಮಾಡಿದ? ತನ್ನ ದೇಹವನ್ನ ಶಿಲುಬಿಗೆ ಏರಿಸಿದ. ಕ್ರಿಶ್ಚಿಯನ್ ಏನ್ ಮಾಡ್ತಾರ ಅಂದ್ರೆ ಆ ಶಿಲುಬೆಯನ್ನ ಕೊರಳಲ್ಲಿ ಕಟ್ಟಿಕೊಂತಾರೆ. ಎಷ್ಟು ವ್ಯತ್ಯಾಸ ಅದ. ದೇಹವನ್ನ ಅರ್ಪಣ ಮಾಡೋದಕ್ಕೆ, ಆ ಅರ್ಪಣ ಮಾಡಿರುವಂತಹ ಒಂದು ಗುರುತನ್ನ ಕೊರಳಲ್ಲಿ ಕಟ್ಟಿಕೊಳ್ಳೋದಕ್ಕೆ ಎಷ್ಟು ವ್ಯತ್ಯಾಸ ಅದ, ಅಷ್ಟು ಮೂಲ ತತ್ವಕ್ಕೂ ಅನುಯಾಯಿಗಳಿರ್ತಕ್ಕಂಥ ಅಷ್ಟು ವ್ಯತ್ಯಾಸ. ಅಂತಿಮ ನಾವೇನಾಗಿದ್ದೇವೆ, ಅನುಯಾಯಿಗಳು ಅನುಯಾಯಿಗಳಾಗಿ ಉಳಿದಿರುವುದರಿಂದ ನಮ್ಮ ದೇಶದ ಈ ಧರ್ಮದ ಅನುಯಾಯಿಗಳಲ್ಲಿ ನಾವು ಅಂದಿನಿಂದ ಇಂದಿನವರೆಗೆ ಜಗಳಗಳನ್ನು ಕಾಣಿಕೊಂಡು ಬರ್ತಾ ಇದ್ದೆ. ಅದಕ್ಕೆ ಇವತ್ತು ಯಾವ ರೀತಿಯಾಗಿ ಜನರಿಗೆ ನಾವು ಬೋಧನೆ ಮಾಡಬೇಕು, ತಿಳಿಸಬೇಕು ಅಂತ ಕೇಳಿದ್ರೆ, ಶಿವನನ್ನು ಉಪಾಸನೆ ಮಾಡೋರು ಶೈವರಾಗಿ ಉಳಿದ್ರ ಪ್ರಯೋಜನ ಇಲ್ಲ, ಅವರು ಶಿವರಾಗಬೇಕು. ಶಿವ ಅಂದ್ರೇನು? ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡತಕ್ಕಂಥವ. ಪರಂತು ಶಿವನನ್ನು ಪೂಜೆ ಮಾಡುವಂತವರ ಮನಸ್ಸಲ್ಲಿ ಆ ಭಾವನೆ ಎಲ್ಲರಲ್ಲಿ ಅದಾವೇನು? ಇದ್ರೆ ಅವ್ರು ಯಾಕೆ ಜಗಳ ಮಾಡ್ತಿದ್ರು ವೈಷ್ಣವರ ಜೊತೆಗೆ? ಅದಕ್ಕೆ ಈ ಪರಂಪರೆಯೊಳಗೆ ನಾವು ಏನೊಂದು ದೋಷವನ್ನು ಕಾಣಿಕೊಂಡು ಬರ್ತಾ ಇದ್ದೇವೆ ಅಂತ ಕೇಳಿದ್ರೆ, ಅನುಯಾಯಿಗಳಾದವರು ಅನುಯಾಯಿಗಳಾಗೇನೆ ಉಳಿದ್ಬಿಟ್ರು. ಅವನನ್ನು ದೊಡ್ಡವನನ್ನಾಗಿ ಮಾಡಿದ್ರು, ಅವನು ಪೂಜೆ ಮಾಡಿದ್ರು, ಜಯ ಜಯಕಾರ ಮಾಡಿದ್ರು, ಇದನ್ನೇ ಮಾಡ್ಕೊಂಡು ಹೊರಟ ಹೊರತಾಗಿ ಆದ್ರೆ ಆ ತತ್ವವೇ ನಾವಾಗಬೇಕು ಅನ್ನುವಷ್ಟು ಸಾಧನೆಯನ್ನು ಮಾಡಲಾರದಕ್ಕಾಗಿ ಅದು ಜಗಳಕ್ಕ. ಇನ್ನು ಆಯಾಯ ಪರಂಪರೆಯಲ್ಲಿ ಯಾರು ಆ ತತ್ವವನ್ನು ಮುಟ್ಟಿರ್ತಾರೆ, ಎಲ್ಲರೂ ಹಾಗೆ ಇರ್ತಾರ ಅಂತ ಹೇಳಕ್ ಬರಂಗಿಲ್ಲ. ಯಾರಾದರೂ ಒಬ್ರು ಆ ತತ್ವವನ್ನು ಮುಟ್ಟಿರ್ತಾರಲ್ಲ, ಅವ್ರು ಎಂದೆಂದು ಜಗಳ ಮಾಡಕ್ ಹೋಗಂಗಿಲ್ಲ, ಅವರು ಅದೇ ಸ್ಥಿತಿಯನ್ನು ತಲುಪಿರ್ತಕ್ಕಂಥರಾಗಿರ್ತಾರೆ. ಒಂದು ಪರ್ವತದ ಶಿಖರದ ಮೇಲೆ ಒಬ್ಬ ಮನುಷ್ಯ ಹತ್ತಿ ನಿಂತುಕೊಂಡ ಅಂದ್ರೆ ಆ ಪರ್ವತಕ್ಕೆ ಏರ್ ಬರಲಿಕ್ಕೆ ಅನೇಕ ದಾರಿಗಳಿರ್ತವೆ. ಬೇರೆ ಬೇರೆ ದಾರಿಯಿಂದ ಹೋಗುವಂತವರು ಮತ್ತೊಬ್ಬರನ್ನು ಟೀಕಾ ಮಾಡಬಹುದು. ಏ, ಈ ದಾರಿಯಿಂದ ಬರಬೇಕಾಯ್ತು, ಅವ್ರು ಆ ದಾರಿಯಿಂದ ಹೊಂಟ್ರ, ಅವ್ರಿಗೆ ಸಿಗಂಗಿಲ್ಲ, ಮ್ಯಾಲ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಅನ್ಬಹುದು. ಪರಂತು ಯಾವ ಮನುಷ್ಯ ಮ್ಯಾಲೆ ಹೋಗಿ ನಿಂತುಕೊಂಡಾನ, ಅವನಿಗೆ ಏನ್ ಕಾಣಿಸ್ತಾರ ಅಂದ್ರೆ ಎಲ್ಲರೂ ತನ್ನ ಕಡೆಗೆ ಬರ್ತಾರ ಅಂತ ಕಾಣಿಸ್ತದವನು. ಯಾಕೆ ಅವ ಮ್ಯಾಲೆ ಹೋಗಿ ನಿಂತುಕೊಂಡಿರ್ತಾನೆ ಅಂತ. ಹಾಗೆ ಪ್ರತಿಯೊಂದು ಉಪಾಸನಾ ಪರಂಪರೆಯಲ್ಲೂ ಕೂಡ ಯಾವುದನ್ನ ನಾವು ಆರಾಧ್ಯವನ್ನಾಗಿ ಮಾಡಿಕೊಂಡಿದ್ದೇವೆ ಅದನ್ನು ಬರೀ ಆರಾಧನಾ ಮಾಡ್ತಾ ಕುಂಡಿರೋದಕ್ಕಿಂತಲೂ ಆ ಆರಾಧ್ಯವಾಗಿರ್ತಕ್ಕಂಥ ದೈವವೇ ತಾನಾಗುವಂತಹ ಪರಿಸ್ಥಿತಿಯಲ್ಲಿ ನಾವು ಸಾಧನೆ ಮಾಡಿದರೆ ನಮ್ಮ ದೇಶದ ಯಾವ ಧರ್ಮದಲ್ಲಿನೂ ಕೂಡ ಜಗಳ ಬರೋದೇ ಅಲ್ಲ. ಧರ್ಮ ಅಂದ್ರೆ ಜಗಳ ಹಚ್ಚೋದಲ್ಲ ಅದು, ಧರ್ಮ ಅಂದ್ರೆ ಅದು ಕತ್ತರಿಸೋದಲ್ಲ ಅದು, ಧರ್ಮ ಅಂದ್ರೆ ಎರಡು ಮಾಡೋದಲ್ಲ ಅದು, ಧರ್ಮ ಅಂದ್ರೆ ಒಂದು ಮಾಡೋದು, ಧರ್ಮ ಅಂದ್ರೆ ಅದು ಬಿದ್ದವರನ್ನ ಮೇಲಕ್ಕೆ ಎತ್ತುವಂತಹದ್ದು. ಅದಕ್ಕೆ ಇಂಥ ಪರಂಪರೆಯನ್ನ ಪ್ರತಿಯೊಂದು ಧರ್ಮದವರು ಕೂಡ ಆಚರಣೆ ಮಾಡಿಕೊಂಡು ಬರಬೇಕನ್ನೋ ಸಲುವಾಗೇನೆ ಅಲ್ಲಲ್ಲಿ ಈ ಪೀಠಾಚಾರ್ಯರ ವೀರಶೈವ ಧರ್ಮದ ಪೀಠಾಚಾರ್ಯರ ಅನೇಕ ಸಭೆಗಳಲ್ಲಿ ಸರ್ವ ಧರ್ಮ ಸಮ್ಮೇಳನಗಳನ್ನು ಮಾಡಿ ಎಲ್ಲಾ ಧರ್ಮದವರಿಗೆ ಕೂಡ ಅವಕಾಶವನ್ನು ಅಲ್ಲಿ ಕೊಡಲಿಕ್ಕಾಗ್ತಿರ್ತದೆ. ಇದೇ ಪ್ರಕಾರವಾಗಿ ಅನ್ಯ ಧರ್ಮೀಯರು ಕೂಡ ಪರಸ್ಪರವಾಗಿರ್ತಕ್ಕಂಥ ಈ ಭಾವನೆ ಇಟ್ಟುಕೊಂಡ್ರೆ ಬಹಳ ಸರಳವಾಗಿ ಸಹಜವಾಗಿ ಭಾವನೆಗಳನ್ನು ಸುಧಾರಿಸಿಕ್ಕಲೇ ಸಾಧ್ಯ ಅನ್ನುವಂಥ ಮಾತನ್ನ ತಿಳಿಸ್ತಾ ನಮ್ಮ ಡಾಕ್ಟರ್ ಮೃತ್ಯುಂಜಯನವರು ಅವರ ಜನಪದ ಸಾಹಿತ್ಯವನ್ನು ತೆಗೆದುಕೊಂಡು ತಾಯಿ ಮತ್ತು ಮಕ್ಕಳ ನಡುವಿರತಕ್ಕಂಥ ಹೇಗೆ ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನುವಂಥ ಮಾತನ್ನ ಬಹಳಷ್ಟು ಮಾರ್ಮಿಕವಾಗಿ ಅವರು ಹೇಳಿದ್ದಾರೆ. ಇನ್ನು ಪ್ರಕೃತವಾದ ನಮ್ಮ ವಿಷಯದ ಕಡೆ ನಾವು ಬರೋಣ ಅಂತಂದ್ರೆ, ಶ್ರೀ ಸಿದ್ಧಾಂತ ಶಿಖಾಮಣಿಯ ಅನೇಕ ಸ್ಥಳಗಳನ್ನು ನೀವು ದಾಟ್ತಾ ರುದ್ರಾಕ್ಷ ಸ್ಥಳವನ್ನು ದಾಟಿ ಇವತ್ತು ಸ್ವಾಮೀಜಿಯವರು ಪಂಚಾಕ್ಷರ ಜಪಸ್ಥಳಕ್ಕೆ ಹೋಗಿದ್ದಾರೆ. ಅದಕ್ಕೆ ರೇಣುಕರು ಅಪ್ಪಣೆ ಕೊಡಿಸ್ತಾರೆ. ಧೃತ ಶ್ರೀ ಭೂತಿ ರುದ್ರಾಕ್ಷ ಪ್ರಯತೋ ಲಿಂಗಧಾರಕ ಜಪೇತ್ ಪಂಚಾಕ್ಷರೀಂ ವಿದ್ಯಾಂ ಶಿವತತ್ವ ಪ್ರಬೋಧಿನೀಂ. ಅಗಸ್ತ್ಯ ಪ್ರಶ್ನೆ ಮಾಡ್ತಾನೆ, ನೀವು ಲಿಂಗಾನು ಹಾಕಿದ್ರಿ, ಭಸ್ಮಾನು ಹಚ್ಚಿದ್ರಿ, ಕೊರಳಲ್ಲಿ ರುದ್ರಾಕ್ಷನು ಕೂಡ ಅನುಗ್ರಹ ಮಾಡಿದ್ರಿ, ಇನ್ನು ಮುಂದೆ ನಾ ಏನ್ ಮಾಡಬೇಕು? ಅದಕ್ಕೆ ಎಂಟು ಪ್ರಕಾರದ ಆವರಣಗಳಲ್ಲಿ ಇದು ಒಂದು ಕೂಡ ಆವರಣ ಅಂತ. ಅಷ್ಟಾವರಣಗಳಲ್ಲಿ ಮಂತ್ರನು ಕೂಡ ಒಂದು ಆವರಣ. ಆವರಣ ಅಂದ್ರೆ ನಿಮ್ಮ ಮನಸ್ಸನ್ನ ರಕ್ಷಿಸುವಂತ ಭದ್ರವಾಗಿರುವಂತ ಒಂದು ಕವಚ ಅಂತ. ಅದಕ್ಕೆ ಮಂತ್ರ ಅಂದ್ರೇನು? ಸ್ವಲ್ಪ ಸಾಮಾನ್ಯ ಮಂತ್ರದ ಅರ್ಥ ನಾವು ವಿಚಾರ ಮಾಡಿದರೆ ಮನನಾತ ತ್ರಾಯತ ಇತಿ ಮಂತ್ರ. ಯಾವುದನ್ನ ನಾವು ಮನನ ಮಾಡಿದರೆ ಅದನ್ನು ಪುನಃ ಪುನಃ ನಾವು ಆವೃತ್ತಿ ಮಾಡಿದರೆ ಅದರಿಂದ ಪ್ರಾಪ್ತವಾಗಿರುವಂತಹ ಸಾಮರ್ಥ್ಯದಿಂದ ಪುಣ್ಯ ವಿಶೇಷದಿಂದ ನಾವು ನಮ್ಮನ್ನು ರಕ್ಷಿಸಲ್ಪಡ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ ಅವರು, ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮನ್ನು ರಕ್ಷಣೆ ಮಾಡೋರು ಯಾರು ಇರಂಗಿಲ್ಲ. ಇನ್ನೇನಪ್ಪ, ನಮ್ಮ ನಾಶವೇ ಕಟ್ಟಿಟ್ಟು ಅನ್ನುವಷ್ಟು ನಾವು ಹತಾಶರಾದಾಗ ಅಂತ ಪ್ರಸಂಗದ ನಾವು ಬದುಕುವಂತ ಒಂದೊಂದು ಪ್ರಸಂಗ ಬರುತ್ತೆ. ಅದಕ್ಕೇನು ಕಾರಣ ಅಂದ್ರೆ ಅಲ್ಲಿ ಯಾರು ರಕ್ಷಣೆ ಮಾಡೋಲ್ಲ, ನಮ್ಮ ಪುಣ್ಯವೇ ನಮ್ಮನ್ನಲ್ಲೇ ರಕ್ಷಣೆ ಮಾಡ್ತಿರ್. ಒಂದು ಗಿಡದೊಳಗೆ ಎರಡು ಪಕ್ಷಿಗಳು ಕೂತ್ಕೊಂಡಿದ್ವು ಅಂತ, ಕೆಳಗೊಬ್ಬ ಬೇಡ, ಆ ಪಕ್ಷಿಗಳೇ ಗುರಿ ಇಟ್ಟು ನಿಂತುಕೊಂಡಿದ್ದ ಪಕ್ಷಿ ಹೊಡಿಬೇಕು ಅಂತ ತಿಳ್ಕೊಂಡ್ರು. ಅವಾಗ ಎರಡು ಪಕ್ಷಿ ಮಾತಾಡ್ತಿದ್ವು ಅಂತ, ಕೆಳಗೆ ಬೇಡ ಗುರಿ ಇಟ್ಟುಕೊಂಡು ನಿಂತಾನೆ, ಮ್ಯಾಲೆ ಒಂದು ಗಿಡಗ ಹಾರಾಡ್ತಾ ಇದೆ, ಮ್ಯಾಲೆ ಹಾರು ಹೋದ್ರೆ ಅಲ್ಲಿ ನಮಗೆ ಮರಣ ಅದ, ಇನ್ನಿಲ್ಲೇ ಕೂತ್ಕೊಂಡ್ರೆ ಈ ವ್ಯಾಧನ ಬಾಣದ ನಮ್ಗೆ ಮರಣ ಅದ ಅಂದ ಬಳಿಕ ನಮ್ಮ ಮರಣ ಕಟ್ಟಿಟ್ಟದ್ದೇ, ಹೇಗ್ ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ಅವು ದೇವರ ಗತಿ ಅಂತ ಕೂತ್ಕೊಂಡು. ಅವಾಗ ಏನಾಯ್ತು ಅಂದ್ರೆ ಆಶ್ಚರ್ಯವಾದ ಘಟನೆ ಅಂದ್ರೆ ಎಲ್ಲಿಂದಲೂ ಒಂದು ಸರ್ಪ ಬಂದು ಆ ಗುರಿಟ್ಟಿರ್ತಕ್ಕಂಥ ವ್ಯಾಧನ ಕಾಲಿಗೆ ಕಚ್ಚಿತಂತ. ಅವ ಕಚ್ಚಿದ ಕೂಡಲೇ ಅವನ ಲಕ್ಷ್ಯ ಬೇರೆ ಆಯ್ತು. ಅದು ಗುರಿ ಇಟ್ಟಿರುವಂತ ಗುರಿ ಪಕ್ಷಿ ಬದಲಿ ಅಲ್ಲಿ ಮ್ಯಾಲ ಹಾರತಕ್ಕಂಥ ಗಿಡಗಕ್ಕೆ ಬಡಿತಂತ. ಬಾಣಿನಿಂದ ಗಿಡಗ ಸತ್ತು, ಹಾವು ಕಚ್ಚಿ ಇವ ಸತ್ತ, ಅವೆರಡು ಸುರಕ್ಷಿತವಾಗಿ ಉಳಿದು. ಅಂದ್ರೆ ಇಲ್ಲಿ ಏನು, ಯಾರು ರಕ್ಷಣೆ ಮಾಡಿದ್ರಿ? ಇಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಬೇರೊಬ್ರು ಯಾರು ಬಂದೇ ಇಲ್ಲ. ಅಸಹಾರಾಯಿ ಕುಳಿತುಕೊಂಡಾಗ ಈ ದಿಕ್ಕಿಲ್ಲದವರಿಗೆ ದೇವರೇ ಗತಿ ಅನ್ನುವಂತ ಭಾವನೆ ಬಂದಾಗ ಅವಾಗ ನಾವು ಸುರಕ್ಷಿತ ಆಗಲಿಕ್ಕೆ ಸಾಧ್ಯ ಅನ್ನುವಂತಹದ್ದನ್ನು ನಾವು ಘಟನೆಗಳಿಂದ ನೋಡ್ತಾ ಇದ್ದೇವೆ. ಇಂತಹ ಅನೇಕ ಘಟನೆಗಳು ಮನುಷ್ಯನ ಜೀವನದಲ್ಲಿ ಘಟಿಸಿರ್ತವೆ. ಅಸಾಧ್ಯವಾದ ಅಪಘಾತಗಳಿಂದಲೂ ಕೂಡ ತಾನು ಉಳಿದು ಪಾರಾಗಿ ಬಂದಿರ್ತಾನೆ. ಎಷ್ಟೋ ಜನ ಸಾಯ್ತಾರೆ, ಒಬ್ಬ ಉಳಿದಿರ್ತಾನೆ. ಮಹಾರಾಷ್ಟ್ರದಲ್ಲಿ ಭೂಕಂಪ ಆದಾಗ ಒಂದು ಸಣ್ಣದು ಕೂಸು ಉಳಿದದು, ಎಷ್ಟೋ ಮಂದಿ ಸತ್ತು ಹೋದ್ರೆ ಅದು ಕೂಸು ಉಳಿದು ಯಾರು ಉಳಿಸಿದ್ರು? ಅದೇನಾದ್ರೂ ಪುಣ್ಯ, ಅದು ಬದುಕಿರುವಂತಹ ಪುಣ್ಯ ವಿಶೇಷಗಳಂದ್ರೆ ಅದು ಬದುಕ್ತೇ ಹೊರತಾಗಿ ಇಲ್ಲವಾದ್ರೆ ಯಾರನ್ನ ಯಾರು ಉಳಿಸಲಿಕ್ಕೆ ಸಾಧ್ಯ ಇಲ್ಲ, ಯಾರನ್ನ ಯಾರು ಕೊಲ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಕರ್ಮಗಳೇ ನಮ್ಮನ್ನು ರಕ್ಷಣೆ ಮಾಡ್ತವೆ, ನಮ್ಮ ಕರ್ಮಗಳೇ ನಮ್ಮನ್ನು ಕೊಲ್ಲಿಕೊಡು ಕಾರಣಕ್ಕವ. ಅದಕ್ಕೆ ನಿಮಿತ್ತ ಬೇರೆ ಜನರಾಗುವುದಷ್ಟೇ. ಅದಕ್ಕಾಗಿ ಮನುಷ್ಯ ತನ್ನನ್ನು ಸುರಕ್ಷಿತವಾಗಿ ಮಾಡಿಕೊಳ್ಳಬೇಕಾದ್ರಾಗ ಏನು ಮಾಡಬೇಕು ಅಂದ್ರೆ ಮಂತ್ರವನ್ನು ಮನನ ಮಾಡಬೇಕು, ಮಂತ್ರದ ಚಿಂತನೆಯನ್ನು ಮಾಡಬೇಕು ಅಂತ. ನೀವು ಮನೆಯಲ್ಲಿ ಕೂತ್ಕೊಂಡ ನಿಮ್ಮ ಚಿತ್ತ ಸುಮ್ಮನೆ ಇರೋದಿಲ್ಲ, ಅದು ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತದೆ, ಏನಾದ್ರೂ ವಿಚಾರ ಮಾಡ್ತಾನೆ ಇರ್ತದೆ. ಅದಕ್ಕೆ ಏನು ವಿಚಾರ ಮಾಡುತ್ತೆ ಅಂದ್ರೆ ಅದು ಮತ್ತೆಷ್ಟು ಸಂಸಾರದ ವಿಚಾರ ಮಾಡುತ್ತೆ, ಮತ್ತದೇನು ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಗಲು ಅದೇ ವಿಚಾರ, ರಾತ್ರಿನೂ ಅದೇ ವಿಚಾರ, ಕನಸಿನಾಗೂ ಅದೇ ವಿಚಾರ, ಎದ್ರೂ ಅದೇ ವಿಚಾರ ಅಂದ್ರೆ ಅದೇ ವಿಚಾರದಲ್ಲಿ ಮಗ್ನಾಗಿರ್ತಕ್ಕಂಥ ಮನುಷ್ಯ ಇಂಥ ವಿಚಾರಗಳು ಬಹಳಷ್ಟು ಅವನಿಗೆ ತಿಳುವಳಿಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸಂಸಾರದ ಚಿಂತೆಯನ್ನು ಮಾಡುವಂತಹ ಮನಸ್ಸಿಗೆ ಪರಮಾತ್ಮನ ಚಿಂತನೆಯನ್ನು ಮಾಡುವಂತಹ ಏನು ಪ್ರಕ್ರಿಯೆ ಕಲಿಸ್ತಾರ, ಅದಕ್ಕೇನೆ ಮಂತ್ರ ಜಪ, ಮಂತ್ರಾಭ್ಯಾಸ ಅಂತ ಕರೀತಾರೆ. ಅದಕ್ಕೆ ಚಿಂತೆ ಬೇರೆ, ಚಿಂತನಾ ಬೇರೆ. ಸಂಸಾರದ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ, ಅದಕ್ಕೆ ಚಿಂತೆ ಅಂತ ಕರೀತಾರೆ. ಇನ್ನು ಪರಮಾತ್ಮನ ಬಗ್ಗೆ ಮನಸ್ಸಿನ ಯೋಚನೆ ಮಾಡಿಕೊಂಡಿರ್ತಲ್ಲ ಅದಕ್ಕೆ ಚಿಂತನೆ ಅಂತ. ಅದಕ್ಕೆ ಚಿಂತೆ ಹೆಂಗಿದೆಪ್ಪ ಅಂದ್ರೆ ಅದು ಒಂದು ಚಿತಾ ಇದ್ದ ಹಾಗೆ ಅಂತ. ಚಿಂತ ಅಂದ್ರೆ ಅದೊಂದು ಚಿತ, ಚಿತ ಅಂದ್ರೆ ಸ್ಮಶಾನದಲ್ಲಿ ಸುಡುವಂತ ಅಗ್ನಿಗೆ ಚಿತಾಗ್ನಿ ಅಂತ ಕರೀತಾರೆ. ಚಿತಾಕು ಚಿಂತಾಕು ಏನು ವ್ಯತ್ಯಾಸ ಅದ? ನಡಿ ಒಂದು ಪೂಜೆ ಇಲ್ಲ ಅದಕ್ಕೆ. ಚಿತ ಅಲ್ಲಿ ಪೂಜೆ ಇಲ್ಲ, ಅದಕ್ಕೊಂದು ಪೂಜೆ ಇಟ್ಟುಬಿಟ್ರೆ ಅದಕ್ಕೆ ಚಿಂತ ಆಗ್ತದೆ. ಅದಕ್ಕೆ ಚಿಂತೆಗೂ ಚಿತೆಗೂ ಏನು ವಿಶೇಷ ಅಂದ್ರೆ ನಡುವಿನ ಬಿಂದು, ಅದೇ ವಿಶೇಷ ಅದ. ಅದಕ್ಕೆ ಇದಕ್ಕಿಂತ ಹೆಚ್ಚಿನ ಸಮರ್ಥಶಾಲಿ ಅಂತಾರ. ಚಿತಾ ದಹತಿ ನಿರ್ಜೀವಂ, ಸ್ಮಶಾನದ ಅಗ್ನಿ ಯಾರನ್ನ ಸುಡುತ್ತಂದ್ರೆ ಯಾವ ದೇಹದ ಪ್ರಾಣ ಹೋಗಿಬಿಟ್ಟದ ಅಂತ ದೇಹವನ್ನು ಸುಡುತ್ತದ. ಆದ್ರೆ ಚಿಂತಾ ದಹತಿ ಸಜೀವಂ, ಪ್ರಾಣ ಇರುವಂತಹ ಜೀವಾತ್ಮನ ದಿನಾಲ ಅದು ಸುಡ್ತಾನೆ ಇರ್ತದೆ, ಸುಡ್ತಾನೆ ಇರ್ತದೆ. ಅದಕ್ಕೆ ಸಂಸಾರದ ಚಿಂತೆಯೊಳಗ, ಸಂಸಾರದ ವ್ಯಾಮೋಹದಲ್ಲಿ ಅತ್ಯಂತ ಬದ್ಧಿತನಾಗಿರ್ತಕ್ಕಂಥ ಜೀವಾತ್ಮನ ಮನಸ್ಸನ್ನ ಮೇಲಕ್ಕೆತ್ತಬೇಕಾದ್ರೆ ಅವನಿಗೊಂದೇನಾದ್ರೂ ಸಹಾಯ ಬೇಕು ಅಂತ. ಅದು ಎದ್ರ ಸಹಾಯ ಅಂದ್ರೆ ಅದೇ ಮಂತ್ರದ ಸಹಾಯ ಅಂತ. ಸಾಮಾನ್ಯವಾಗಿ ನೀರಿನ ಪ್ರವಾಹ ಯಾವಾಗಲೂ ಕೂಡ ಅಧೋಮುಖವಾಗಿ ಹರಿಯುತ್ತಿದ್ದು ಸ್ವಭಾವ, ಪ್ರಕೃತಿಯ ಸ್ವಭಾವ. ನೀವು ನೀರನ್ನು ಚೆಲ್ರಿ, ಅದು ಯಾಕಡೆ ಹೋಗ್ತಾ ತಿಳ್ಕೋಬೇಕು, ಆ ಕಡೆ ಭೂಮಿ ಇಳುಕಲದ ಅಂತ ತಿಳ್ಕೊಂಡು. ನೀರು ಯಾವಾಗಲೂ ಅಧೋಮುಖವಾಗಿ ಹರಿ, ಅದರ ಸ್ವಭಾವ. ಅಗ್ನಿ ಯಾವಾಗಲೂ ಊರ್ಧ್ವಮುಖವಾಗಿ ಇರೋ, ಅದರ ಸ್ವಭಾವ ಇರುತ್ತೆ. ಹಾಗೆ ಮನಸ್ಸಿನ ಸ್ವಭಾವ ಏನಂದ್ರೆ ಯಾವಾಗಲೂ ಅಧೋಮುಖವಾಗಿ ಹರಿತಾ ಬರ್ತದೆ. ಅದು ಈ ಜನ್ಮದಲ್ಲ, ಅನೇಕ ಜನ್ಮಗಳಲ್ಲಿ ತಾನು ಅದನ್ನೇ ಮಾಡಿಕೊಂಡು ಬಂದಿರೋದ್ರಿಂದ ಅದು ಯಾವಾಗಲೂ ಕೂಡ ಸಂಸಾರದತ್ತನ ಹರಿತಾ ಹರಿತಾ ಅಧೋಮುಖವಾಗಿ ಹೋಗ್ತಾ ಇರ್ತದೆ. ಅದಕ್ಕೆ ಮನಸ್ಸನ್ನ ಸಾತ್ವಿಕಗೊಳಿಸಿ ಮನಸ್ಸನ್ನ ಮೇಲಕ್ಕೆತ್ತಬೇಕಾದ್ರೆ ಸ್ವಲ್ಪ ನಾವು ಕಷ್ಟಪಡಬೇಕಾಗ್ತದೆ. ಹರಿಯುವಂತ ನೀರನ್ನು ಮೇಲೆ ಕಳಿಸ್ಬೇಕಾದ್ರೆ ಏನ್ ಮಾಡಬೇಕು? ಕೆಳಮುಖವಾಗಿ ಹರಿಯುವಂತ ನೀರನ್ನ ನೀವು ಮೇಲಕ್ಕೆ ಮಹಡಿ ಕಳಿಸ್ಬೇಕು. ಏನ್ ಮಾಡ್ತೀರಿ? ಪೈಪ್ ಹಚ್ಚಿ ಅದು ಕೆಳಗೊಂದು ಮಷಿನ್ ಹಚ್ಚಿ ಆ ಮಷಿನ್ ಶಕ್ತಿಯಿಂದ ನೀವು ಚಾಲು ಮಾಡಿದ್ರೆ ಅಂದ್ರೆ ಆ ಕೆಳಗೆ ಹೋಗುವಂತ ನೀರು ಮ್ಯಾಲೆ ಹೋಗಕ್ ಚಾಲು ಆಕ. ಸಹಜವಾಗಿ ತಾನಾಗಿ ತಾನೇ ಹೋಗೋದಿಲ್ಲ, ಅದಕ್ಕೆ ನೀವು ಪ್ರಯತ್ನ ಮಾಡಿದಾಗ, ಯಂತ್ರದ ಸಂಬಂಧವಾದಾಗ ಅಧೋಮುಖವಾಗಿ ಹರಿಯುವಂತಹ ನೀರು ಅದು ಊರ್ಧ್ವಮುಖವಾಗಿ ಹೋಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದೇ ಪ್ರಕಾರವಾಗಿ ಅಧೋಮುಖವಾಗಿ ಹರಿಯುವಂತಹ ಮನಸ್ಸಿಗೆ ಮಂತ್ರದ ಸಂಬಂಧವನ್ನು ಮಾಡಿದಾಗ ಅದು ಮೇಲ್ಮುಖವಾಗಿ ಹೋಗಲಿಕ್ಕೆ ಸಾಧ್ಯ. ಯಂತ್ರದ ಸಹಾಯದಿಂದ ನೀರು ಮೇಲಕ್ಕೆ ಹೋದಾಗೆ ಮಂತ್ರದ ಸಹಾಯದಿಂದ ಮನಸ್ಸನ್ನು ನಾವು ಉನ್ಮನ ಮಾಡಲಿಕ್ಕೆ ಸಾಧ್ಯಕ್ಕದ, ಮೇಲಕ್ಕೆ ಎತ್ತಲಿಕ್ಕೆ ಸಾಧ್ಯ. ಇನ್ನು ಒಂದು, ಆ ನೀರನ್ನ ಸಹಜವಾಗಿ ನೀವು ಮೇಲಕ್ಕೆ ಕಳಿಸಬೇಕು ಅಂತ ಕೇಳಿದ್ರೆ ಆ ನೀರನ್ನ ನೀವು ಪಾತ್ರೆಯಲ್ಲಿ ಹಾಕಿ ಒಲೆ ಮೇಲಿಟ್ಟು ಸ್ವಲ್ಪ ಕಾಸಾಕ್ ಚಾಲು ಮಾಡ್ರಿ. ಅದು ಕಾಯ್ದು ಕಾಯ್ದು ಯಾವಾಗ 100 ಡಿಗ್ರಿ ಕಾಯ್ತದ ಅವಾಗ ನೀರು ಹೋಗಿ ಬಾಷ್ಪಕ್ಕದ, ಅದು ಸಹಜವಾಗಿ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡುದು. ಅಂದ್ರೆ ಏನಾಯ್ತು, ನೀರು ತಪ್ತವಾದಾಗ ಅದು ಹಗುರಾಗ್ತದೆ, ಅದು ಹಗುರಾಗಿ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಹಾಗೆ ಮನುಷ್ಯ ಎಲ್ಲಿವರೆಗೆ ತಪಸ್ಸು ಮಾಡಂಗಿಲ್ಲ ಅಲ್ಲಿವರೆಗೆ ಅವ ಜಡವಾಗಿರ್ತಾನೆ. ಯಾವಾಗ ಮನುಷ್ಯ ತಪಸ್ಸು ಮಾಡ್ತಾನೆ ಅವಾಗ ಅವ ಹಗುರಾಗ್ತಾನೆ. ಅವನ ಮನಸ್ಸು ಕೆಳಗೆ ಹೋಗುವಂತ ಮನಸ್ಸು ಅದು ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಳ್ಳೆ ವಿಚಾರಗಳು, ಒಳ್ಳೆ ಆಲೋಚನೆಗಳು, ಬಹುಜನ ಹಿತಾಯ ಬಹುಜನ ಸುಖಾಯ ವಿಚಾರಗಳು ಆ ತಪಸ್ಸಿನ ಶಕ್ತಿ ಬಲದಿಂದ ಮನುಷ್ಯನಿಗೆ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ರೇಣುಕ ಭಗವತ್ಪಾದರು ಇಲ್ಲಿವರೆಗೆ ಹೊರಗಿನ ಆವರಣಗಳನ್ನು ಕೊಟ್ಟರು. ಇನ್ನು ಒಳಗ ಸಾಧನ ಮಾಡಲಿಕ್ಕೆ ಏನು ಬೇಕು ಅಂದ್ರೆ ಮಂತ್ರ ಬೇಕನ್ನು ಸಲುವಾಗಿ ಹೇಳ್ತಾರೆ ಅವರು. ಜಪೇತ್ ಪಂಚಾಕ್ಷರಿ ವಿದ್ಯಾ ಶಿವತತ್ವ ಪ್ರಬೋಧಿನಿ. ಪಂಚಾಕ್ಷರಿ ಇದೊಂದು ವಿದ್ಯಾ ಅಂತ ಕರೆದು, ಇದು ಮಹಾವಿದ್ಯಾ ಅಂತ ಕರ್ಕೊಂಡ್ಬರ್ತಾರೆ. ಅದನ್ನು ಏನ್ ಮಾಡಬೇಕು ಅಂದ್ರೆ ಜಪಿಸಬೇಕು. ಹಾಗಾದ್ರೆ ಮೊದಲು ಪಂಚಾಕ್ಷರಿ ಅಂದ್ರೆ ಏನ್ ನಮ್ಮ ಗುರುತಾಗಬೇಕಲ್ಲ. ಪಂಚಾಕ್ಷರಿ ಅಂದ್ರೆ 5 ಅಕ್ಷರದ್ದು ಅಂತ ಅರ್ಥ ಆಗ್ತದೆ. ಅದರ ಸ್ವರೂಪ ಏನನ್ನೋದನ್ನು ಅವರೇ ನಿರ್ಮಾಣ ಮಾಡ್ತಾರ. ನಮ ಶಬ್ದಂ ವದೇತ್ ಪೂರ್ವಂ ಶಿವಾಯೇತಿ ತತಃ ಪರಂ. ನಮಃ ಶಿವಾಯ, ಇದು ಪಂಚಾಕ್ಷರ ಮಹಾಮಂತ್ರದ ಸ್ವರೂಪ ಅಂತ. ಈ ಮಂತ್ರಕ್ಕೆ ಏನ್ ಹೇಳಿದ್ರು ಅಂದ್ರೆ ರೇಣುಗ್ರಾಪಣೆ ಕೊಡಿಸಿದರು. 7 ಕೋಟಿಷು ಮಂತ್ರೇಷು ಮಂತ್ರ ಪಂಚಾಕ್ಷರೋ ಮಹಾನ್ ಅಂತ. 7 ಕೋಟಿ ಮಂತ್ರದವಂತ ಅವಾಗ ಬರೆದಿದ್ದವು, ಈಗ ಮತ್ತೆ ಎಷ್ಟು ಕೋಟಿ ಆಗವೋ ಗೊತ್ತಿಲ್ಲ. 33 ಕೋಟಿ ದೇವರಿದ್ದಾಗ 7 ಕೋಟಿ ಇದ್ದು, ಈಗ ಮತ್ತೆ ಎಷ್ಟು ಕೋಟಿ ದೇವರು ಹೆಚ್ಚಾಗಿ ಅಂದ್ರೆ ಮಂತ್ರ ಹೆಚ್ಚಾಗಿರ್ತ. ಪರಂತು ಎಷ್ಟೇ ಮಂತ್ರ ಹೆಚ್ಚಾಗಿದ್ರು ಕೂಡ ಅವು ಇನ್ನೂ ಹೆಚ್ಚಾಗ್ತಾ ಹೋದ್ರು ಕೂಡ ಇಲ್ಲಿವರೆಗೆ ಎಷ್ಟಿದ್ದು ಈಗ ಹೆಚ್ಚಾಗವೇನು ಮುಂದೆ ಹೆಚ್ಚಾಕವ. ಎಲ್ಲಾ ಮಂತ್ರದಲ್ಲಿ ಮಂತ್ರ ಪಂಚಾಕ್ಷರೋ ಮಹಾನ್ ಅಂತ ಕರೆದ್ರು. ಇದೆಲ್ಲಕ್ಕೂ ಶ್ರೇಷ್ಠವಾಗಿರುವಂತಹ ಮಂತ್ರ. ಯಾಕೆ ಮಂತ್ರಕ್ಕೆ ಇಷ್ಟು ಮಹತ್ವ ಬಂತು? ಅದಕ್ಕೆ ಅಪ್ಪಯ್ಯ ದೀಕ್ಷರು ಬಹಳ ಸುಂದರವಾಗಿ ಬರೀತಾರೆ, ವಿದ್ಯಾಸು ಶ್ರುತಿ ಉತ್ಕೃಷ್ಟ ರುದ್ರೇಕಾ ದಶನಿ ಶ್ರುತೌ ತತ್ರ ಪಂಚಾಕ್ಷರಿ ಮಂತ್ರ ತತ್ರಾಪಿ ಶಿವೈತ್ಯಕ್ಷರ ದ್ವಯಂ. ನಮ್ಮ ಭಾರತೀಯ ವಾಂಗ್ಮಯದೊಳಗೆ ವೇದಗಳಿಗೆ ನಾವು ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟುಕೊಂಡು ಬರ್ತಾ ಇದ್ದೆ. ಶಿವಾಗಮಗಳು, ವೇದಗಳು ಪರಮಾತ್ಮನ ಪಂಚಮುಖಗಳಿಂದ ಇವೆಲ್ಲ ಆವಿರ್ಭವಿಸಿದ್ದಾವೆ ಅಂತ. ಅದಕ್ಕನ ಹಿಂದಿನ ಕಾಲಕ್ಕೆ ಬಹಳಷ್ಟು ಮೇಧಾವಿಗಳಾಗಿರ್ತಕ್ಕಂಥ ಜನರು ವೇದಗಳನ್ನು ಅಧ್ಯಯನ ಮಾಡ್ತಿದ್ರು. ಒಬ್ಬೊಬ್ರು ಒಂದೊಂದು ವೇದ ಅಲ್ಲ, ಕಮ್ಮಿ ಕಮ್ಮಿ ಅಂದ್ರೆ ಎರಡು ವೇದವನ್ನು ಅಭ್ಯಾಸ ಮಾಡ್ತಿದ್ರು. ಕಮ್ಮಿ ಅಂದ್ರೆ ಎರಡು ವೇದ, ಮೂರು ವೇದ ನಾಲ್ಕು ವೇದಗಳು ಕೂಡ ಅಭ್ಯಾಸ ಮಾಡ್ತಾ ಇದ್ರು. ಅದಕ್ಕೆ ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತ ತಿಳ್ಕೊಂಡು ಇವತ್ತಿನ ಕೂಡ ಕೆಲವು ಜನರಿಗೆ ಅಡ್ಡೆಸರದ. ಅಂದ್ರೆ ಅವರ ವಂಶ ಪರಂಪರೆಯೊಳಗ ಹಿಂದಕ್ಕೆ ನಾವು ಹೋದ್ರೆ ಅವರು ಆ ಚತುರ್ವೇದಿಗಳನ್ನು ಓದಿದ್ರು ಅಂತ ತಿಳ್ಕೊಂಡು ಇವತ್ತು ಅವ್ರನ್ನ ನಾವು ಚತುರ್ವೇದಿನಿ ಅಂತ ಕರಿತೀವಿ. ಇವತ್ತು ಅವ್ರು ಓದ್ಲಿ ಅಥವಾ ಓದ್ಲಾರ್ದನೆ ಇರ್ಲಿ, ಎಷ್ಟೋ ಜನರಿಗೆ ಹಾಗೆ ಹೆಸರು ಬಿದ್ದಿರ್ತಾವ. ಆ ಪ್ರಕಾರವಾಗಿ ಅವರು ಮಾಡ್ತಕ್ಕಂಥ ವ್ಯವಹಾರದಿಂದ, ಅವರು ಮಾಡ್ತಕ್ಕಂಥ ವಿಚಾರಗಳಿಂದ ಹೆಸರುಗಳು ಬಿದ್ದಿರ್ತವೆ. ಹಾಗೆ ವೇದಗಳನ್ನು ಓದ್ತಾ ಇದ್ರು. ಆದರೆ ಯಾರಿಗೆ ಎಲ್ಲಾ ವೇದ ಓದಕ್ಕಾಯಂಗಿಲ್ಲ, ಆ ವೇದಗಳ ಸಾರ ಏನು ಅನ್ನೋದನ್ನ ಜ್ಞಾನಿಗಳು ವಿಚಾರ ಮಾಡ್ತಾರೆ. ಸಾಮಾನ್ಯವಾಗಿ ಮನುಷ್ಯ ಏನು ವಿಚಾರ ಮಾಡ್ತಾನಂದ್ರೆ ಸಾರ ಬೇಕು ನಮಗೆ. ಸಾರ ಅಂತ ಮಾಡ್ತಿರಲ್ಲ ನೀವು ಮನೆಯೊಳಗೆ ಸಾರ ಮಾಡ್ತಿರಲ್ಲ, ಅದು ಎಷ್ಟು ಸ್ವಾದ ಇರ್ತದೆ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚು ಸ್ವಾದ ಅದಕ್ಕೆ ಇರ್ತದೆ. ಅದಕ್ಕೆ ಮನುಷ್ಯ ಎಲ್ಲ ಒಂದು ಬಳಿಕ ಒಂದು ಗಂಗಾಳ ಸಾರ ಕುಡಿತಾನೆ, ಏ ಬಹಳ ಸ್ವಾದ ಅದ, ಬಹಳ ಸ್ವಾದ. ಅದಕ್ಕೆ ಸಾರ ಅಂದ್ರೆ ಅದರ ಸಂಪೂರ್ಣವಾದ ತತ್ವನ ಅದ್ರ ಅಡಿಕೊಂಡಿರ್ತದೆ. ಅದಕ್ಕೆ ವಿಚಾರ ಮಾಡಿದ್ರು, ಯಾರಿಗೆ ಎಲ್ಲಾ ವೇದ ಓದಕ್ ಆಗಂಗಿಲ್ಲ, ಎಲ್ಲ ಆಗಮಗಳನ್ನು ಅಭ್ಯಾಸ ಮಾಡಕ್ ಎಲ್ಲರಿಗೆ ಆಗಂಗಿಲ್ಲ ಅಂದ್ರೆ ಅದರ ಸಾರ ಏನು? ಫಲಪೂರ್ಣ ಸಿಕ್ಕಿರಬೇಕು, ಅದರ ಅಭ್ಯಾಸ ಕಡಿಮೆ ಆಗಿರಬೇಕು. ಅದನ್ನ ಹುಡುಕಿದ್ರು. ಅವಾಗ ಏನ್ ಮಾಡಿದ್ರು, ವಿದ್ಯಾಸು ಶ್ರುತಿ ಉತ್ಕೃಷ್ಟ ರುದ್ರೇಕಾ ದಶನಿ ಶ್ರುತೌ. ಈ ನಾಲ್ಕು ವೇದಗಳ ಸಾರ ಯಾವ್ದಪ್ಪ ಅಂದ್ರೆ ಶ್ರೀ ರುದ್ರ ಅಂದ್ರು. ನಾಲ್ಕು ವೇದ ನಿಮಗೆ ಓದಕ್ ಆಗೋಂಗಿಲ್ಲ ಅಂದ್ರೆ ಶ್ರೀರುದ್ರವನ್ನು ಒಂದು ಸಾರಿ ನೀವು ಪಠನ ಮಾಡಿದ್ರೆ ಸಾಕು, ನೀವು ನಾಲ್ಕು ವೇದಗಳನ್ನು ಅಭ್ಯಾಸ ಮಾಡಿದಂಗಾಯ್ತ, ಫಲ ನಿಮಗೆ ಸಿಗ್ತದ. ಅದ್ರ ಸಾರ ಇದು. ಆಮೇಲೆ ರುದ್ರಾಧ್ಯಾಯ ಚಾಲುವಾಯ್ತು, ರುದ್ರಾಧ್ಯಯನ ಮಾಡ್ತಾ ಇದ್ರು. ಮತ್ತೆ ವಿಚಾರ ಮಾಡಿದ್ರು, ಈ ರುದ್ರದ ಸಾರ ಏನಾದ್ರೂ ಐತೇನು ಅಂತ ತಿಳ್ಕೊಂಡ್ರು. ಅವಾಗ ರುದ್ರದ ಸಾರ ಯಾವ್ದಪ್ಪ ಅಂದ್ರೆ ಅದರಲ್ಲಿರ್ತಕ್ಕಂಥ ಎಂಟನೇ ಅನುವಾಕ, ನಮ ಸೋಮಾಯಚ ಅಂತ ಒಂದು ಅನುವಾಕ ಬರ್ತದ, ಅದು ಶ್ರೀ ರುದ್ರದ ಸಾರ ಅಂದ್ರು. ಅದಕ್ಕೆ ನಿಮಗೆ ಪೂರಾ ರುದ್ರ ಪಠನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಎಂಟನೇ ಅನುವಾಕ ಒಂದು ಓದ್ಬಿಟ್ರೆ ಸಾಕು, ರುದ್ರ ಓದ್ದಂಗ ಅಂದ್ರು. ನೀವಂದ್ರೆ ಬಹಳ ಚಲೋ ಆಯ್ತು, ಹಗರ್ ಹಗರ್ ಹಾಕೊಂಡು ಹೋಗ್ತದೇನು, ಹಗರ್ ಹಗರ್ ಆಗ್ತದ. ಆಮೇಲೆ ಮತ್ತೆ ಕೆಲವು ಜನ ವಿಚಾರ ಮಾಡಿರೋ, ಏನ್ರಿ ನಮಗೆ ಎಂಟನೇ ಅನುವಾಕನು ಕೂಡ ಪಠನ ಮಾಡೋ ಸಾಧ್ಯ ಇಲ್ಲ, ಅದ್ರದ ಸಾರ ಏನದ ಏನದ? ಅವಾಗ ಅವ್ರು ಹೇಳಿದ್ರು, ಅದ್ರ ಸಾರ ನಮ ಶಿವಾಯಚ. ಅದು ಎಂಟನೇ ಅನುವಾಕದಲ್ಲಿ ಬರ್ತದೆ, ಶ್ರೀರುದ್ರದ ಎಂಟನೇ ಅನುವಾಕದೊಳಗೆ ಈ ಮಂತ್ರ ಬರ್ತದೆ, ನಮ ಶಿವಾಯಚ. ಶ್ರೀರುದ್ರದ ಸಾರ ನಮ ಶಿವಾಯ, ಈ ಪಂಚಾಕ್ಷರ ಮಹಾಮಂತ್ರ. ಅದ್ರದ ಸಾರ ಏನು ಅಂತ ಕೇಳಿದ್ರು ಮಾತ್ರ. ಅವಾಗ ಹೇಳಿದ್ರು, ಶಿವಯಿತ್ಯಕ್ಷರ ದ್ವಯಂ. ಆ ಪಂಚಾಕ್ಷರ ಮಂತ್ರದ ಸಾರ ಏನಪ್ಪ ಅಂದ್ರೆ ಶಿವ ಅನ್ನುವಂತ ಎರಡು ಅಕ್ಷರ ಅದ್ರಾಗದಾವ್ ಅಂತ ತಿಳ್ಕೊಂಡು ಆ ಮಂತ್ರಕ್ಕಷ್ಟು ಮಹತ್ವ ಇದೆ ಅಂತ. ಅಂದ್ರೆ ಏನಾಯ್ತು ಅಂದ್ರೆ, ವಸ್ತು ಸಾಣದ 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 ಅಕ್ಕಂತ ಬಂತು. ವೇದಗಳಲ್ಲಿ ಒಂದೊಂದು ವೇದ ಒಬ್ಬ ಮನುಷ್ಯನಿಗೆ ಹೊರಕಚ್ಚಿದ್ರೆ ಹೊರಕಾಯಂಗಿಲ್ಲ ಅವು, ಅಷ್ಟು ದೊಡ್ಡ ದೊಡ್ಡ ವೇದಗಳು ಆಗಮಗಳು. ಪರಂತು ಎಲ್ಲದೂ ಸಾರ 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 ತೆಗಿತಾ ತೆಗಿತಾ ಬಂದಂಗೆ ಎಷ್ಟು ಸಾಣದಾಯ್ತು ಅಂದ್ರೆ ಅದೆಲ್ಲ ಸಾರ ಎರಡು ಅಕ್ಷರದಾಗ ಬಂತು. ಚತುರ್ವೇದಗಳ ಸಾರ, 28 ಶಿವಾಗಮಗಳ ಸಾರ ಕೇವಲ ಎರಡೇ ಅಕ್ಷರ ತೆಗೆದುಕೊಂಡು ಬಂದ್ರೆ ಅದಕ್ಕೆ ಶಿವಯಿತ್ಯಕ್ಷರ ದ್ವಯಂ. ಅದಕ್ಕೆ ಪರಮಾತ್ಮನಿಗಿರುವಂತಹ ಸಾವಿರ ನಾಮಗಳಲ್ಲಿ ಪರಮಾತ್ಮನಿಗೆ ಸಹಸ್ರನಾಮಗಳಿದಾವೆ. ನೀವೆಲ್ಲ ನಾಮಾವಳಿ ಓದ್ತಿರ್ತೀರಿ, ಸಹಸ್ರನಾಮಾವಳಿ ಓದೋರು ಬಹಳ ಕಡಿಮೆ ಜನ. ಅಷ್ಟೋತ್ತರ ಶತನಾಮಾವಳಿಗಳನ್ನು ಬಹಳ ಜನ ಓದ್ತಾರೆ. ಪರಂತು ಪ್ರತಿಯೊಂದು ನಾಮಗಳಲ್ಲಿ ಏನು ಮಹತ್ವ ಅಂತೇಳಿ, ಪರಮಾತ್ಮನ ಮಹಿಮೆಯನ್ನು ಕೊಂಡಾಡಿ ಪರಮಾತ್ಮನ ಸ್ವರೂಪವನ್ನು ಹೇಳುವಂತಹ ನಾಮಗಳದ ಹೊರತಾಗಿ ಸೀದಾ ಸೀದಾ ಪರಮಾತ್ಮನ ತಿಳಿಸುವಂತವಳು ಇಲ್ಲ ಅಂತ. ಕಪಾಲಿನೇ ನಮಃ, ಅದಕ್ಕೊಂದು ಇತಿಹಾಸನ ಬರುತ್ತೆ, ಅದು ಹೇಳ್ಕೊಂಡು ಆಮೇಲೆ ಇಂತಹ ಶಿವ ನಮಸ್ಕಾರ ಅಂತ ಹೇಳ್ಕೋಬೇಕಾಗ. ಆದರೆ ಈ ಶಿವ ಅನ್ನೋದೇನದಲ್ಲ, ಇದು ನೇರವಾಗಿ ಶಿವನನ್ನೇ ತೋರಿಸುವಂತಹದ್ದು. ಅದಕ್ಕೆ ಪರಮಾತ್ಮನ ಎಲ್ಲ ನಾಮಗಳಲ್ಲಿ ಶಿವ ಅನ್ನುವಂಥ ಎರಡು ಅಕ್ಷರ, ಅದು ಬಹಳ ಮಹತ್ವ. ಆ ಮಹತ್ವದ ಅಕ್ಷರಗಳು ಇದರಲ್ಲಿ ಇರೋಣದ್ರಿಂದ ಈ ಮಂತ್ರಕ್ಕೆ ಅಷ್ಟೊಂದು ಮಹತ್ವ ಬಂತು ಅಂತ. ಅದಕ್ಕೆ ನಮ್ಮ ಸ್ವಾಮೀಜಿಯವರು ಹೇಳಿದರು, ಜನಪದ ಸಾಹಿತ್ಯದಲ್ಲಿ ಆ ಸಾರ ಅವರು ತಗೊಂಡ್ರವರು ಅಂದ್ರೆ, ಶಿವ ಎನ್ನುವಂತಹ ಶಬ್ದವ ನೀನು ಎಂದೂ ಬಿಡಬೇಡ, ಏನು ಬಿಟ್ಟರು ಬಿಡು, ಪರಂತು ಶಿವ ಅನ್ನುವಂಥ ಶಬ್ದ ಬಿಡಬೇಡ. ಯಾಕಂದ್ರೆ ಸಿಡ್ಲು ಬಡಿಯಂಗಿಲ್ಲ, ಕಲ್ಲಿಲ್ಲೇ ಒಗದ್ರಿನ ಕಲ್ಲು ಬಡಿಯಂಗಿಲ್ಲ ಅಂತ ಒಬ್ಬ ಹೆಣ್ಮಗಳು ಹೇಳ್ತಾರೆ ನಿಮಗೆಲ್ಲ. ಅಂದ್ರೆ ಮಂತ್ರದಲ್ಲಿ ಅಷ್ಟು ಸಾಮರ್ಥ್ಯ ಇರ್ತದೆ. ನೀವು ನೋಡಿದ್ರೆ ರಾಮಾಯಣ ಟಿವಿ ಒಳಗೆ ಲವ ಕುಶರು ಬಹಳ ಸಣ್ಣವರು, ಅವರು ವಾಲ್ಮೀಕಿ ಆಶ್ರಮದಲ್ಲಿ ಅವರು ಮಂತ್ರವಿದ್ಯೆಯನ್ನ ಶಸ್ತ್ರವಿದ್ಯೆಯನ್ನು ಅಭ್ಯಾಸ ಮಾಡೋ ಕಾಲಕ್ಕೆ ಯಾವಾಗ ಸ್ವತಃ ರಾಮ ಲಕ್ಷ್ಮಣರೇ ಇವರ ಮೇಲೆ ಯುದ್ಧ ಮಾಡಕ್ ಬರ್ತಾರೆ, ಅವಾಗ ಅವರಲ್ಲಿ ಅಷ್ಟು ಬಲ ಇಲ್ಲ. ಆದರೆ ಗುರು ಕೊಟ್ಟಿರ್ತಕ್ಕಂಥ ಮಂತ್ರವನ್ನ ಪಠನ ಮಾಡಿದಾಗ ಅವರ ಸುತ್ತಲೂ ಒಂದು ಪ್ರಭ ಅನ್ನುವಂತಹದ್ದು ಪ್ರಕಟ ಆಕದ. ಆ ಅಸ್ತ್ರಗಳು ಪ್ರಭೆ ಹೊರಗೆ ಬರ್ತಾ ಹೊರತಾಗಿ ಪ್ರಭೆಯನ್ನು ದಾಟಿ ಒಳಗೆ ಬರಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಇದು ಎದುರು ಮಹತ್ವ ಆದ್ರೆ ಅದು ಮಂತ್ರದ ಮಹತ್ವ ಅಂತ. ಅದಕ್ಕೆ ಮಂತ್ರಗಳು ನಮಗೆ ಭದ್ರವಾದ ಕವಚಗಳಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತಿದ್ದಾವೆ. ಹಾಗೆ ಶಿವ ಅನ್ನುವಂತಹ ಎರಡು ಅಕ್ಷರಗಳನ್ನು ಹೊಂದಿರುವಂತಹ ಈ ಮಂತ್ರ, ಇದು 7 ಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾಗಿರುವಂತಹ ಮಂತ್ರ ಅಂತ ಕರ್ಕೊಂಬರ್ತದೆ. ಅದಕ್ಕೆ ಆ ಮಂತ್ರವನ್ನು ಜಪ ಮಾಡೋದ್ರಿಂದ, ಆ ಮಂತ್ರವನ್ನ ಪುನಃ ಪುನಃ ನಾವು ಆವೃತ್ತಿ ಮಾಡೋದ್ರೆ ಅದರಾಗ ಒಂಥರದ ಅಮೃತತ್ವದ ಪ್ರಾಪ್ತಿ ಯಾಕಂತಾರ. ಅದಕ್ಕೆ ನಾಮಾಮೃತ ಅಂತ ಕರೆದ್ರು. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಆಮೇಲೆ ನನ್ನ ನಾಲಿಗೆಯೊಳಗೆ ನಿನ್ನ ನಾಮಾಮೃತ ತುಂಬಿ. ಅದ ನಾಮ ಅನ್ನೋದು ಅಮೃತದ. ಅದನ್ನು ಆ ರೀತಿಯಾಗಿ ಭಕ್ತಿಯಿಂದ ಭಜನೆ ಮಾಡಿದರೆ, ಅದನ್ನು ಆಪ್ರಿ ಜಪ ಮಾಡಿದರೆ ಅದು ಅಮೃತತ್ವದ ನಮಗೆ ಅನುಭವ ಆಗ್ತದೆ. ಅದಕ್ಕನೇ ಒಬ್ಬ ಕವಿ ಹೇಳ್ತಾನೆ, ಅಮೃತ ಅನ್ನೋದು ಎಲ್ಲದ ಬಹಳ ಜನರು ಬಹಳ ಕಡೆ ವರ್ಣನೆ ಮಾಡ್ಯಾರ. ಅಬ್ಧೌ ವಿಧೌ ವಧುಮುಖೆ ಫಣಿನಾಂ ಸಮಾಜೆ ಸ್ವರ್ಗೇ ಸುಧಾಯಿತಿ ಮುಧಾ ಕವಯೋ ವದಂತಿ ಕ್ಷಾರಾತ್ ಕ್ಷಯಾತ್ ಪತಿಮೃತೇ ಗರಲಾತ್ ನಿಪಾತಾತ್ ಕಂಠೆ ಸುಧಾ ವಸತಿ ವೈ ಭಗವಜ್ಜನಾನ. ಬಹಳಷ್ಟು ಆಲೋಚನೆ ಮಾಡಿ ಎಲ್ಲೆಲ್ಲಿ ಅಮೃತ ಅಂತ ಹೇಳ್ಯಾರ ಅಲ್ಲೆಲ್ಲ ಒಂದು ದೋಷ ಹೇಳ್ತಾರ. ಅಬ್ಧೌ ಸಮುದ್ರ ಮಂಥನ ಮಾಡಿದಾಗ ಅಲ್ಲಿ ಅಮೃತ ಹುಟ್ಟಿತು ಅಂತ ಹೇಳ್ತಾರೆ. ಅಂದ ಬಳಿಕ ಸಮುದ್ರದಿಂದ ಅಮೃತನ ಹುಟ್ಟಿದ್ದೇ ಖರೆಯಾಗಿದ್ರೆ, ಮತ್ತು ಸಮುದ್ರದ ನೀರು ಹಂಗ ಉಪ್ಪಾಗಿ ಯಾಕೆ ಉಳಿತು, ಅದು ಸುಮ್ಮನೆ ಅಮೃತ ಆಗಬೇಕಾಗಿತ್ತಲ್ಲ. ಕ್ಷಾರ ಆ ಸಮುದ್ರ ನೀರು ಕ್ಷಾರದ ಉಪ್ಪದ, ಅದಕ್ಕೆ ಅಲ್ಲಿ ಅಮೃತ ಇಲ್ಲ. ನೀವು ಮಜ್ಜಿಗೆ ಕಟ್ಟದು ಬೆಣ್ಣೆ ತೆಗಿತೀರಿ, ಆ ಬೆಣ್ಣೆ ಎಲ್ಲಿಂದ ಬರ್ತದೆ, ಆ ಮೊಸರು ಮಜ್ಜಿಗೆ ಆಗಿ ಅದರಿಂದನೇ ಬರ್ತದೆ, ಅದಗಿತ್ತಂತ ಬರ್ತದೆ. ಹಾಗೆ ಒಂದ್ ವೇಳೆ ಬಂದಿತ್ತು ಅಂದ್ರೆ ಎಲ್ಲ ಅಮೃತಮಯವಾಗಬೇಕಾಗಿತ್ತು, ಅದಕ್ಕೆ ಅದು ಕ್ಷಾರ ಇರೋಣದ್ರಿಂದ ಅಲ್ಲಿ ನಿಜವಾದ ಅಮೃತ ಇಲ್ಲ. ಇದ್ರೂ ಆ ಅಮೃತ ಅದು ಸುಮ್ಮನೆ ಅಮೃತ, ಅದರ ಕುಡಿದ್ರೆ ಮಾತ್ರ ಹುಟ್ಟೋದು ಸಹ ತಪ್ಪದೇ ಇರತಕ್ಕಂಥ ಅಮೃತ ಅದು ಅಂತ ಅರ್ಥ. ಇನ್ನು ಅಬ್ಧವು ವಿಧವು, ಬಹಳಷ್ಟು ಜನರು ಚಂದ್ರನ ಕಿರಣಗಳಲ್ಲಿ ಅಮೃತ ಅಂತ ಹೇಳ್ತಾರೆ. ಅದಕ್ಕೆ ಅವನಿಗೆ ಸುಧಾಕರ, ಸುಧಾ ಅಂದ್ರೆ ಅಮೃತ, ಅಮೃತಕರ ಅಮೃತವೇ ಅವನ ಕಿರಣಗಳು ಅಂತ ಹೇಳ್ತಾರೆ. ಒಂದ್ ವೇಳೆ ಅವನೇ ಅಮೃತಕರನ ಆಗಿದ್ರೆ ಅವನಿಗಿದು ಕ್ಷಯ ಯಾಕತ್ತಾ ಇತ್ತು, ಅವ ಸ್ವರ್ಗದು ಮತ್ ಪೂರ್ಣ ಆಗೋದು ಯಾಕೆ ಬರ್ತಾ ಇತ್ತು, ಅದಕ್ಕೆ ಅಲ್ಲಿ ಅಮೃತ ಇಲ್ಲ ಅಂತಾರ. ಪರಮಾತ್ಮನ ನಾಮವನ್ನ ಸದಾ ಜಪ ಮಾಡುವಂಥವರ ವಾಣಿಯೊಳಗನೆ ಅದು ಅಮೃತ ಅನ್ನುವಂತಾರೆ. ಅದಕ್ಕೆ ಅಮೃತ ಅಮೃತ ಅಂತ ಕರ್ಕೊಂಬರ್ತಾರೆ. ವಾಣಿ ಅಮೃತ ಯಾಕೆ ಆಗ್ತದೆ, ಅಮೃತ ರೂಪನಾಗಿರ್ತಕ್ಕಂಥ ಪರಮಾತ್ಮನ ನಾಮವನ್ನು ಸದಾ ಜಪ ಜಪ ಸದಾ ಜಪ ಮಾಡ್ತಾ ಮಾಡ್ತಾ ಅದು ಅಮೃತಮಯವಾಗ. ಅದಕ್ಕೆ ಜಪ ಅಂದ್ರೇನು? ಜಪ ಅಂದ್ರೆ ಅಸಕೃತ ಅಭ್ಯಾಸ. ನಾವು ಒಂದು ಸರಿ ಹೇಳಿರುವಂತಹ ಮಂತ್ರವನ್ನೇ ಪುನಃ ಪುನಃ ಹೇಳುವುದಕ್ಕೆ ಅದಕ್ಕೆ ಜಪ ಅಂತ ಕರ್ಕೊಂಡ್ಬರ್ತದೆ. ಒಮ್ಮೆ ಹೇಳಿರುವಂತಹ ಮಂತ್ರವನ್ನೇ ಮತ್ತೆ ಹೇಳ್ತೇವೆ, ಹತ್ತು ಸರ ಹೇಳ್ತೇವೆ, ನೂರು ಸರ ಹೇಳ್ತೇವೆ, ಸಾವಿರ ಸರ ಹೇಳ್ತೇವೆ, ಹತ್ತು ಸಾವಿರ ಸರ ಹೇಳ್ತೇವೆ. ಇಷ್ಟೇ ಅಲ್ಲ, ಎಷ್ಟು ಹೇಳಕ್ ಹೇಳ್ಯಾರ ಅಂದ್ರೆ ಒಂದ್ ದಿವಸಕ್ಕೆ 21,600 ಸರ ಹೇಳಕ್ ಹೇಳ್ಯಾರ. ಯಾಕಿಟ್ಟು ಸರ ಹೇಳಿದ್ರೆ ಅಂದ್ರೆ ಅಷ್ಟು ಸರ ನೀವು ಶ್ವಾಸ ತಗೊಂತಿರಲ್ಲ, ಪರಮಾತ್ಮನ ಗಾಳಿನ ನೀವು ಸ್ವೀಕಾರ ಮಾಡ್ತೀರಿ, ಮತ್ತೆ ಅದಕ್ಕೇನಾದರೂ ಕೊಡ್ಬೇಕಲ್ಲ ಚಾರ್ಜ್. ಒಂದು ಶ್ವಾಸದ ಕಿಮ್ಮತ್ ಎಷ್ಟದ ಅಂದ್ರೆ ಅದು ಹೇಳಕ್ ಬರಂಗಿಲ್ಲ. ಹೋಗದ ಶ್ವಾಸ ಹೊರಗೆ ಹೋಯ್ತಂದ್ರೆ ಎಷ್ಟು ನುಕ್ಸಾನ್ ಆಕತ್ ನಿಮ್ದು, ಕೊಟ್ಟದ ಕೊಟ್ಟಲ್ಲ, ಇಟ್ಟದಿಟ್ಟಲ್ಲೇ ಎಷ್ಟು ನೋವಾಗ್ತದ, ಎಷ್ಟು ತ್ರಾಸ ಆಗ್ತದೆ, ಎಷ್ಟು ಹಾನಿ ಆಗ್ತದೆ. ಅಂದ ಬಳಿಕ ಇಷ್ಟು ಕಿಮ್ಮತ್ತಿನ ಶ್ವಾಸವನ್ನು ಪರಮಾತ್ಮ ಕೊಟ್ಟಾರ ಅಂದ ಬಳಿಕ ಒಂದು ಶ್ವಾಸಕ್ಕೆ ಒಂದು ನಾಮವನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಸಂತರ ಚರಿತ್ರೆ ನಾವು ನೋಡಿದ್ರೆ ಅವರು ತಾವು ಊಟ ಮಾಡುವಂತ ಅನ್ನವನ್ನು ಎಷ್ಟು ಊಟ ಮಾಡ್ತಿದ್ರು ಅಂದ್ರೆ ದೇವರ ನಾಮ ಜಪ ಮಾಡಿಕೊಂತ ಎಷ್ಟು ಅಕ್ಕಿ ಆರಿಸ್ತಿದ್ರು ಅಷ್ಟೇ ಊಟ ಮಾಡ್ತಿರಂತ. ಜಪ ಮಾಡ್ಕೊಂತ ಅಕ್ಕಿ ಆರಿಸೋದು, ಒಂದ್ ಸರ ದೇವರ ನಾಮ ಅನ್ನೋದು ಒಂದ್ ಅಕ್ಷರ ತೆಗೆದಿಡೋದು, ಒಂದ್ ನಾಮ ಅನ್ನೋದು ಒಂದ್ ಅಕ್ಕಿ ಕಾಳ ತೆಗೆದಿಡೋದು. ಅಂದ್ರೆ ಒಂದ್ ದಿವಸಕ್ಕೆ ಎಷ್ಟು ನೀವು ಜಪ ಮಾಡ್ತೀರಿ ಅಷ್ಟೇ ಊಟ ಮಾಡ್ರಿ. ಹಿಂಗಂದ್ರೆ ಮತ್ತೊಬ್ಬರ ದಸ್ತಿ ಮಾಡ್ಬೇಕಾಗತ್ತೆ ನಿಮ್ಗೆ. ನಿಮ್ಗೆ ಹಂಗ ಹೇಳಿದ್ರೆ ಮಾಡಕ್ ಸಾಧ್ಯ ಹಿಂಗಿಲ್ಲ. ಆದ್ರೆ ನೀವು ಜಪ ಮಾಡೋದು ನೂರು ಉನ್ನೋದು ಎಷ್ಟು? ಸಾವಿರ ಲಕ್ಷ ಲೆಕ್ಕನೇ ಇಲ್ಲ ಅವಕ್ಕೆ. ಅಂದ ಬಳಿಕ ಇಳೆ ನಿಮ್ಮ ದಾನ ಅಂತೀರಿ, ಬೆಳೆ ನಿಮ್ಮ ದಾನ ಅಂತೀರಿ. ಅವನು ಒಂದೊಂದು ದಾನ ನೀವು ಉಣ್ಬೇಕಾದ್ರೆ ಒಂದೊಂದು ಹೆಸರು ತೊಗೊಳಕ್ ಆಗಂಗಿಲ್ಲ. ಒಂದು ದಾನಕ್ಕೊಂದು ಹೆಸರು, ಒಂದು ಅಕ್ಕಿಗೊಂದು ಹೆಸರು. ಅವಂದೇ ಅಕ್ಕಿ, ಅವಂದೇ ಗಾಳಿ, ಅವಂದೇ. ಆದ್ರೆ ಎಷ್ಟು ಸರ ಜಪ ಮಾಡ್ತೀರಿ? ಮಂತ್ರ ಉಪದೇಶ ತಗೊಂಡ್ರು ಅಂದ್ರೆ ಒಂದು ದೊಡ್ಡ ಚಿಂತನೆ ಚಾಲು ಆಗ್ತದ. ಎಷ್ಟು ಸರ ಜಪ ಮಾಡಬೇಕು ಇದೊಂದು ದೊಡ್ಡ ಚಿಂತೆ. ಯಾವಾಗ ಮುಗಿಸ್ಬೇಕು, ಯಾವಾಗ ಮುಗಿಸ್ಬೇಕು ಅಂತಾರೆ. ಜಲ್ದಿ ಯಾವಾಗ ಮುಗಿಸ್ಬೇಕು, ಇದನ್ನು ಮಾಡಿ ಮುಗಿಸ್ಬಿಡಬೇಕು. ಅದಕ್ಕೆ ಗುರುಗಳು ನೀವು ಬಹಳ ಹಗರ ಹೇಳ್ತಾರ, ಜಪ ಮಂತ್ರ ದೀಕ್ಷಾ ತಗೊಂಡ್ಕೊಂಡು ಒಮ್ಮೆಲೆ 21,000 ಹೇಳಿದ್ಕೊಳ್ಳೆ ಆ ಮಂತ್ರನ ಬಿಟ್ಟು ಹೋಗ್ಬೇಕು, ಅಲ್ಲೇ ನಿಮ್ಗೆ ವಾಪಸ್ ತಗೋರಿ ಗುರುಗಳು ಇದನ್ನ ಅಂತ ತಿಳ್ಕೊಂಡು. ಅದಕ್ಕೆ 108 ಸರ ಮಾಡಪ್ಪ, ಸಾಧ್ಯ ಆದ್ರೆ 1,000 ಮಾಡು, 10,000 ಮಾಡು, 20,000 ಮಾಡು, ಹೀಗೆ ಬೆಳೆಸ್ತಾ ಹೋಗು ಅಂತ ಹೇಳ್ತಾರೆ. ಅಂದ್ರೆ ಅದರಲ್ಲಿ ನೀನು ಜಪ ಮಾಡ್ತಾ ಮಾಡ್ತಾ ಆನಂದ ಅನುಭೂತಿ ಆಗತ್ತೆ ಅಂದ್ರೆ ನಿನಗೆ ಹೇಳೋದು ಜರುತ್ತಲ್ಲ, ನೀನು ತಾನೇ ನಡೀತದ ಅದು ಆನಂದ, ನೀನು ತಾನೇ ನಡೀತದ ಆನಂದ ಆಗ್ಬೇಕಾದ್ರಲ್ಲಿ. ಅದಕ್ಕೊಬ್ಬ ಸಂಸ್ಕೃತ ಕವಿ ತನ್ನ ಮನಸ್ಸಿಗೆ ಕೇಳ್ಕೊಂತಾನಾತ, ಏನಂತಾನೆ, ದೇವರ ನಾಮದ ರಸವನ್ನ ನೀನು ಎಂದಾದ್ರೂ ಆಸ್ವಾದನ ಮಾಡಿಯೇನು ಅಂತ ಪ್ರಶ್ನೆ ಹಾಕ್ತಾನೆ. ಮೃದ್ವಿಕಾ ರಸಿತ ಸಿತ ಸಮಸಿತ ಸ್ಫೀತಂ ನಿಪೀತಂ ಪಯ ಸ್ವರಯಾತೇನ ಸುಧಾಪ್ಯದಾಯಿ ಕಥಿದ ರಂಭಾಧರ ಖಂಡಿತ ಸತ್ಯಂ ಬ್ರೂಹಿ ಮದೀಯ ಜೀವ ಭವತ ಭೂಯೋ ಭವೇ ಭ್ರಾಮ್ಯತ ಶಿವಯಿತ್ಯಕ್ಷರಯೋರ್ ದ್ವಯೋರ್ ಮಧುರಿಮೋದ್ಗಾರ ಕ್ವಚಿಲ್ ಲಕ್ಷಿತ ಅಂತ ಕೇಳ್ತಾರೆ. ನಿಮಗ ದ್ರಾಕ್ಷಿ ತಂದು ಕೊಟ್ರೆ ಮೃದ್ವಿಕ ಅಂದ್ರೆ ದ್ರಾಕ್ಷಿ, ಅದನ್ನು ಎಷ್ಟು ಚಂದ ಸ್ವಾದಿಷ್ಟವಾಗಿ ತಿಂತೀರಿ, ಹಂಗ ಚಪ್ಪರಿಸುವಂತ ಬಾಯಿ ಚಪ್ಪರಿಸುವಂತ, ಬಹಳ ಚಲೋದ ಬಹಳ ಚಲೋದ, ಇನ್ನಷ್ಟು ಕೊಡು ಇನ್ನಷ್ಟು ಕೊಡು, ಎಷ್ಟು ಚಂದ ಆಸ್ವಾದನೆ ಮಾಡ್ಕೊಂತೀರ ಅವನ್ನ. ಮೃದ್ವಿಕ ರಸಿತ ಅದ್ರ ಆಸ್ವಾದನೆ ಮಾಡಿದರೆ ಸಿತ ಸಮಸಿತ, ಸಿತ ಅಂದ್ರೆ ಕಲ್ಲು ಸಕ್ಕರೆ. ಸ್ವಾಮಿಗಳ ಹತ್ರ ಬಂದ್ರು ಅಂದ್ರೆ ನಮಸ್ಕಾರ ಮಾಡಿದ್ಕೆ ನಾವು ಅದನ್ನೇ ಕೊಡ್ತೀವಿ, ಕಲ್ಲು ಸಕ್ಕರೆನೇ ಕೊಡ್ತೀವಿ. ಕಲ್ಲು ಸಕ್ಕರೆ ಸಲುವಾಗಿ ಆದ್ರೆ ಹುಡುಗರು ನಮಸ್ಕಾರ ಮಾಡ್ತಕ್ಕೊಂದು ಹುಡುಗರು ಅವ್ರೇನ್ ಹೇಳ್ತಾವ, ನಮಸ್ಕಾರ ಮಾಡಿದ ಕೂಡಲೇ ಕಲ್ ಸಕ್ಕರೆ ಕೊಡ್ತಾರ, ಅದಕ್ಕೆ ನಡಿ ಹೋಗೋಣ ಅಂತ ತಿಳ್ಕೊಂಡು ದೊಡ್ಡವರು ಸುದ ಕರ್ಕೊಂಡು ಬರ್ತಾವ. ಅದಕ್ಕೆ ಸಿತ ಕಲ್ ಸಕ್ಕರೆನ ಮಾಧುರ್ಯ ಅದ, ಅದನ್ನೊಂದ್ಸರ ಆಸ್ವಾದನೆ ಮಾಡಕ್ ಮತ್ತೆ ಮತ್ತೊಮ್ಮೆ ತಿನ್ಬೇಕು, ಕಲ್ ಸಕ್ಕರೆ ಮತ್ತೆ ತಿನ್ಬೇಕು ತಿನ್ಬೇಕು. ಅದಕ್ಕೆ ನಡಿ ಸ್ವಾಮಿಗಳ ಕಡೆಗೆ, ಪುಕ್ಕಟ್ಟ ಕಲ್ ಸಕ್ಕರೆ ತಿನ್ಬೇಕಂದ್ರೆ ಸ್ವಾಮಿಗಳ ಕಡೆ ನಡಿ, ಇನ್ನು ಕೊಂಡು ತಿನ್ಬೇಕಂದ್ರೆ ಅಂಗಡಿಗೆ ಹೋಗ್ಬೇಕು. ಯಾಕೆ ಹೋಗೋದು ನಡಿ, ಅಲ್ಲೇ ಇರ್ತದ. ಅಂದ್ರೆ ಅದರ ಆಸ್ವಾದನೆ ಕೂಡ ಬಹಳಷ್ಟು ಆನಂದವಾಗಿ ಸ್ವಾದನೆ ಮಾಡ್ತೇವೆ ನಾವೆಲ್ಲ. ಕಲಸಕ್ರೆ ಬಾಯಾಗ ಸಿಕ್ತೆ ಅಂದ್ರೆ ಅದ್ ಹಂಗ ಚೀಪಿದ್ದ ಚೀಪಿದ್ದ, ಪೇಪರ್ ಮೆಂಟ್ ಬಾಯ ಸಿಕ್ತ ಹಂಗ ನಾವು ಚೀಪದ ಚೀಪದ ಅಷ್ಟು ಆಸ್ವಾದನೆ ತೆಗೆದುಕೊಂಡು ಅದನ್ನ ಆಸ್ವಾದನೆ ಮಾಡ್ತೇವೆ. ಸ್ಫೀತಂ ನಿಪೀತಂ ಪಯ, ಅದೇ ಆಗ ಹೆಂಡಿರುವಂತ ಧಾರೋಷ್ಣ ಗೋಕ್ಷೀರವನ್ನು ಎಷ್ಟೋ ಸರ ಕುಡಿದಿದೆ, ಆ ಹಾಲಿನ ವರ್ಣನ ಮಾಡ್ಕೋಂತ ಕುಡಿದಿದೆ, ಅದರದು ಆಸ್ವಾದನೆ ಮಾಡಿಕೊಂಡು ಬಂದಿದೆ. ಸ್ವರಯಾತೇನ ಸುಧಾಪ್ಯದಾಯಿ, ಎಷ್ಟೋ ಸಾರ ಯಜ್ಞನೋ ಯಾವುದೋ ಪುಣ್ಯಕರ್ಮ ಮಾಡಿ ಸ್ವರ್ಗಕ್ಕೂ ಕೂಡ ಹೋಗಿ ಅಲ್ಲಿ ಕೂಡ ಅಮೃತ ಅಂತ ಏನದಲ್ಲ ಅದನ್ನು ಕೂಡ ಕುಡಿದು ಬಂದಿದೆ. ಇಷ್ಟೇ ಅಲ್ಲ, ರಂಭಾಧರ ಖಂಡಿತ, ಅಲ್ಲಿ ರಂಭಾ ಊರ್ವಶಿ ಇವರ ಅಧರಾಮೃತವನ್ನು ಕೂಡ ನೀನು ಕುಡಿದು ಬಂದಿರಬಹುದು. ಪರಂತು ಒಂದು ಮಾತನ್ನು ಸತ್ಯವಾಗಿ ನೀನು ಹೇಳು, ಸತ್ಯಂ ಬ್ರೂಹಿ ಮದೀಯ ಜೀವ ಭವತ ಭೂಯೋ ಭವೇ ಭ್ರಾಮ್ಯತ. ಈ ಭವದೊಳಗ, ಈ ಸಂಸಾರ ಚಕ್ರದೊಳಗ ಎಷ್ಟೋ ಸರಿ ಈ ರಸಗಳನ್ನ ಈ ಆಸ್ವಾದಗಳನ್ನ ತಿಂದು 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 ಏನಾದಪ್ಪ ಮತ್ತೆ ಹೊಳ್ಳೊಳ್ ಹುಟ್ಟೆ ಬಂದಿ. ಯಾರ ಕಲಸಕ್ರೆ ತಿಂದವರು ಮುಕ್ತಿ ಆಗ್ಯದನು ಆಗಿಲ್ಲ. ಹಾಲು ಕುಡಿದವ್ರಿಗೆ ಯಾರ್ಯಾರು ಮುಕ್ತಿ ಆಗ್ಯದನು? ಮುಕ್ತಿ ಆಗಿಲ್ಲ. ಸ್ವರ್ಗ ಲೋಕದ ಅಮೃತ ಪಾನ ಮಾಡಿದವ್ರಿಗೆ ಮುಕ್ತಿ ಆಗ್ಯದನು ಆಗಿಲ್ಲ. ಏನಾದ್ರು ಅಂದ್ರೆ ಅವ್ರು ಕುಡಿದ್ರು, ಮತ್ತೆ ಹೊಳ್ಳೆ ಭೂಮಿಗೆ ಬಂದ್ರು, ಮತ್ತ ಅದನ್ನೇ ಮಾಡಿದ್ರು, ಮತ್ತ ಹೋದ್ರು. ಈ ಚಕ್ರ ಅನ್ನುವಂತಹದ್ದು ಭೂಯೋ ಭವೇ ಭ್ರಾಮ್ಯತ. ಶಿವಯಿತ್ಯಕ್ಷರಯೋರ್ ದ್ವಯೋರ್ ಮಧುರಿಮೋದ್ಗಾರ ಕ್ವಚಿಲ್ ಲಕ್ಷಿತ ಅಂತಾರ. ಶಿವ ಅನ್ನುವಂಥ ಎರಡು ಅಕ್ಷರಗಳ ಆಸ್ವಾದನೆಯ ಒಂದು ಸ್ವಾದ ನಿನಗೆಂದರ ಸಿಕ್ಕದನು ಎಂದರ ನಾಮದ ಸ್ವಾದನ ಮಾಡಿಯನು. ನಮಗ ನಾಮ ಅಂದ್ರನ ಬ್ಯಾಡ ಅಂತೇನು, ದೇವ್ರಂದ್ರೆ ಬ್ಯಾಡ. ಆದ್ರೆ ಎಲ್ಲಾ ದೇವ್ರ ಕಡೆ ಹೋಗೋದು ಬಿಡಂಗಿಲ್ಲ. ಗಣಪತಿ ಕುಂತ ಅಂದ್ರೆ ಎಲ್ಲಾ ಗಣಪತಿ ತಲೆ ಮೇಲೆ ಅಕ್ಕಿ ಕಾಳಕ್ ಬಂದ್ರೆ ಒಂದು ಗಣಪತಿ ಉಳಿಸಂಗಿಲ್ಲ. ಪರಂತ ಅದೇ ಕೂತ್ಕೊಂಡು ಜಪ ಮಾಡುವಂದ್ರೆ ನಮ್ಮಿಂದ ಆಗಂಗಿಲ್ಲ ಅಂತಾರ. ಎಷ್ಟು ಕಷ್ಟ ಅದು ನೋಡಿದ್ರು. ಅಡ್ಡಾಡಬೇಕಂದ್ರೆ ನಿಮಗೆ ಸಂಜೆತನ ಬೆಳತನ ಅಡ್ಡಾಡ್ತಾರೆ, ಕುಂಡ್ರ ಅಂದ್ರೆ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದ್ರೆ ಅದು ಕುಂತು ಕುಂತು ಅಭ್ಯಾಸನೇ ಇಲ್ಲ, ಅದು ಕುಂತು ಕುಂತು ಅಭ್ಯಾಸನ ಆಗಿಲ್ಲ. ದೇಹಕ್ಕೆ ಅಡ್ಡಾಡ್ ಅಡ್ಡಾಡಿನ ರೂಢಿ ಅದ, ಜನ್ಮ ಜನ್ಮಗಳಲ್ಲಿ ತಿರುಗಾಡಿದ್ದ ರೂಢಿ ಅದು. ಅದಕ್ಕೆ ಭಗವಂತನ ನಾಮವನ್ನ ಜಪ ಮಾಡುವಾಗಲೂ ಕೂಡ ಅದರದ ಸ್ವಾದ, ಅದರ ಆನಂದದ ಅಭಿವ್ಯಕ್ತಿಯಾಗಿ ನಿನಗೊಮ್ಮೆರ ಆ ನಾಮದ ಡೇಕರಿಕೆ ಬಂದಾವೇನು ಅಂತಾರ ಅವರು. ನೀವು ಊಟ ಮಾಡ್ತಿರಲ್ಲ, ಒಂದು ಕುಲಂ ಡೇಕರಿಕೆ ಬರ್ತದ, ಏನಂತೀರಿ? ಏ ಪರ್ಯಾಪ್ತವಾಗಿ ಹೊಟ್ಟೆ ತುಂಬ ಊಟ ಮಾಡೋಣ. ಡೇಕರಿಕ್ ಬಂತಂದ್ರೆ ಒಳಗೆ ಎಲ್ಲಿ ಹವಾಕ್ಸುದ ಜಾಗ ಇಲ್ಲ, ಆವಾನಿಸೋದು ಹೊರಗೆ ಬಂತೀಗಂತ ಅಂದ್ರೆ ಆಕಂಠವಾಗಿ ಮನುಷ್ಯ ಆಹಾರ ಸ್ವೀಕಾರ ಮಾಡ್ತಾನೆ. ಉಣಲಿಕ್ಕೆ ಕುಂಡ್ರಿಸಿರಂದ್ರೆ ತಾಸುಗಂಟ್ಲೆ ಗಪ್ಪ ಹೊಡ್ಕೊಂತ ಊಟ ಮಾಡ್ತಾನೆ. ಪರಂತು ಅದರಾಗನ ಮುಳುಗಿರ್ತಾನೆ, ಮತ್ತೆ ಉಣ್ಣು ಕಾಲಕ್ಕೆ ಎಷ್ಟು ಮುಳುಗಿರ್ತಾನೆ ಅಂದ್ರೆ ಅದನ್ನೇ ನೋಡೋದು, ಅದನ್ನೇ ವರ್ಣನೆ ಮಾಡೋದು, ಮಾಡಿದವನ್ನ ವರ್ಣನೆ ಮಾಡೋದು, ಅದರೊಳಗನ್ನ ತನ್ಮಯ ಆಗಿರ್ತಾನೆ. ಪರಂತು ಪೂಜಾ ಕುಂತ್ ಜಪ ಮಾಡಪ್ಪ ಅಂದ್ರೆ ಹಿಂಗ ಒಂದ್ಸರ ಅನ್ನೊಳಗ ಎಲ್ಲಿ ಹೋಗ್ತದೋ ಎಲ್ಲೆಲ್ಲೋ, ಅಟ್ ಬಹಳ ಕಷ್ಟ ಅನಿಸ್ತದೆ ನಮಗೆಲ್ಲ. ಅದಕ್ಕೆ ಮನುಷ್ಯನ ಸ್ವಭಾವ ಏನಾಯ್ತು ಅಂತ ಕೇಳಿದ್ರೆ, ಯಾವುದು ಬಹಳ ಹಗುರದ ಅಕ್ಕಡೆ ನಮ್ದು ಪ್ರವೃತ್ತಿ ಹೋಗ್ಬಿಡ್ತದೆ. ಕಾಶಿಯೊಳಗೆ ಬಹಳ ಜನರು ಯಾತ್ರೆಗೆ ಬಂದಿರ್ತಾರೆ, ಏನ್ ಮಾತಾಡ್ತಿರ್ತಾರ ಅಂದ್ರೆ, ನಡಿಯಪ್ಪ ಜಲ್ದಿ ಜಳಕ ಮಾಡಿ ದೇವರ ದರ್ಶನ ಜಲ್ದಿ ಮುಗಿಸ್ಕೊಂಡು ಬಂದು ನಿವಾಂತ ಕೂತ್ಕೊಂಡು ಊಟ ಮಾಡೋಣ ಅಂತಾರ. ಏನಂತಾರ, ಜಲ್ದಿ ಜಲ್ದಿ ಜಳಕ ಮಾಡಿ ದೇವರ ದರ್ಶನ ಮಾಡ್ಕೊಂಡು ಬರೋಣ, ಆಮೇಲೆ ಆರಾಮ್ ಕೂತ್ಕೊಂಡು ಊಟ ಮಾಡೋಣ ಅಂದ್ರೆ ಊಟಕ್ಕೆ ಆರಾಮ್ ಬೇಕು, ಪೂಜಾಕ್ಕೆ ಆರಾಮ್ ಬೇಕಾಗಿಲ್ಲ. ಅಂದ್ರೆ ಈ ಷಡ್ರಸಗಳನ್ನ ಅನುಭವ ಮಾಡಿ ಮನುಷ್ಯನಿಗೆ ಇನ್ನೂ ಸಾಕೇ ಆಗಿಲ್ಲ. ಎಷ್ಟು ಸರಿ ಆಸ್ವಾದನ ಮಾಡಿದ್ರು ಕೂಡ ನಿಮ್ಮ ನಾಲಿಗೆ ಸಾಕಂತದ, ಏ ಸಾಕಪ್ಪ ಇವತ್ ಹೊಟ್ಟೆ ತುಂಬ ಸಿ ಉಂಡ್ಬಿಟ್ಟು ಎಂದೋ ಬೇಡ ಅಂತ ಅವಾಗ ಅನಿಸ್ತದೆ ನಿಮ್ಗೆ. ಮತ್ತೊಂದೆರಡು ದಿವಸ ಅದಕ್ಕೆ ಮತ್ತೆಲ್ಲದವ, ಕರ್ಚಿಕಾಯಿ ಎಲ್ಲದವ, ಉಂಡ್ ಎಲ್ಲದವ, ಮೆಣಸಿನಕಾಯಿ ಎಲ್ಲದವ, ಮತ್ತೆ ಚಾಲು ಆಕದ. ಯಾಕೆ ಅಂದ್ರೆ ನಮ್ಮ ನಾಲಿಗೆ ಅದರದ್ದೇ ಅಭ್ಯಾಸ ಹೆಚ್ಚಕ್ಕೊಂದು ಬಂದದ. ಅದಕ್ಕೆ ಇಲ್ಲಿ ರೇಣುಕರು ನಮ್ಗೆ ಏನ್ ಅಪ್ಪಣೆ ಕೊಡಿಸ್ತಾರಪ್ಪ ಅಂದ್ರೆ, ಈ ನಾಮಾಭ್ಯಾಸವನ್ನು ಮಾಡಬೇಕು, ಜಪ ಅಂತಾರ ಅದಕ್ಕೆ. ಜಪ ಅಸಕೃದ ಆವೃತ್ತಿ, ಹೇಳಿರುವಂತಹ ಮಂತ್ರವನ್ನೇ ಪುನಃ ಪುನಃ ಆವೃತ್ತಿ ಮಾಡೋದು, ಅದನ್ನು ಪುನಃ ಪುನಃ ಆವೃತ್ತಿ ಮಾಡೋದು, ಮತ್ತೆ ಮತ್ತೆ ಆವೃತ್ತಿ ಮಾಡೋದು. ಇದರಿಂದ ಏನಾಗ್ತದೆ, ನಿಮ್ಮ ಅಂತಃಕರಣದಲ್ಲಿ ಒಂದು ಶಕ್ತಿ ಪುಣ್ಯ ಅನ್ನುವಂತ ತಯಾರಾಗ್ತದೆ. ನೀವು ನೋಡ್ತೀರ ಜೋಗದ ಜಲಪಾತಿಗೆ ಹೋಗಿ ನೋಡಿದ್ರೆ ಮೇಲಿಂದ ಬೀಳುವಂತಹ ನೀರಿಗೆ ಕೆಳಗೊಂದು ಚಕ್ರ ಹಚ್ಚಿರ್ತಾರ, ಅದು ಚಕ್ರ ತಿರುಗ್ತದೆ. ಅದು ಹೆಂಗ್ ತಿರುತ್ತದೆ, ತನ್ನ ಸುತ್ತಲೂ ತಾನು ತಿರುಗುತ್ತೆ, ಎಲ್ಲಿ ಓಡಿ ಹೋಗೋದಿಲ್ಲ ಅದು. ಅದು ತನ್ನ ಸುತ್ತನೆ ತಾನು ತಿರುಗ್ತಾ ತಿರುಗ್ತಾ ವೇಗವಾಗಿ ತಿರುಗ್ತಾ ತಿರುಗ್ತಾ ಅದರ ಒಂದು ಶಕ್ತಿ ತಯಾರಾಗುತ್ತೆ. ಆ ಶಕ್ತಿ ಬಲದೊಳಗೆ ಇವತ್ತು ನಾವು ಎಷ್ಟು ಬೆಳಕನ್ನ ಕೂತ್ಕೊಂಡಿವಿ, ನಾವು ಹೇಳಿದ ಮಾತಲ್ಲಿ ನಿಮ್ಗೆ ದೂರ ದೂರ ಕೇಳಿಸ್ತದೆ. ಒಂದು ವಿದ್ಯುತ್ ಅನ್ನುವಂತ ಶಕ್ತಿ ಹೆಂಗ್ ತಯಾರಾಯ್ತು, ಒಂದು ಚಕ್ರ ತನ್ನ ಮೈ ಸುತ್ತನೆ ತಾನು ತಿರುಗ್ತಾ 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 ಶಕ್ತಿ ತಯಾರಾಗ್ತದೆ. ಹಾಗೆ ಪರಮಾತ್ಮನ ನಾಮವನ್ನ ಪಂಚಾಕ್ಷರ ಮಹಾಮಂತ್ರವನ್ನು ಎಷ್ಟು ಸರಿ ತಿರುಗಿಸ್ತೀರಿ, ಅದನ್ನ ಪುನಃ ಪುನಃ ಆವೃತ್ತಿ ಮಾಡ್ತಾರೆ, ಪುನಃ ಪುನಃ ಆವೃತ್ತಿ ಮಾಡ್ತಾರೆ, ಅಷ್ಟು ನಿಮ್ಮ ಮನಸ್ಸಿನಲ್ಲಿ ಒಂದು ಅಪಾರವಾದ ಸಾತ್ವಿಕ ಕಳೆ, ಒಂದು ಶಿವ ಕಳೆ ಅನ್ನುವಂಥದ್ದು ಪ್ರಾಪ್ತ ಆಗ್ತದೆ. ಅದಕ್ಕೆ ಮಂತ್ರವನ್ನ ಜಪ ಮಾಡ್ತಾ ಹೋಗೋದ್ರಿಂದ ಮನುಷ್ಯನ ಅಧೋಮುಖವಾಗಿ ಹರಿತಕ್ಕಂಥ ಮನಸ್ಸನ್ನ ಊರ್ಧ್ವಮುಖವಾಗಿ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಧ್ಯಾನ ಮಾಡ್ಲಿಕ್ಕೆ ನಾವು ಕೂತ್ಕೊಂಡ್ರೆ ಒಂದ್ ವೇಳೆ ಸಹಜವಾಗಿ ನಮ್ಮ ಮನಸ್ಸು ನಿಲ್ಲದೆ ಹೋದಾಗ ಅದಕ್ಕೆ ನಾವು ಜಪವನ್ನು ಹಚ್ಚಬೇಕು, ಜಪಾಭ್ಯಾಸವನ್ನು ಮಾಡ್ಲಿಕ್ಕೆ ಹಚ್ಚಬೇಕು. ಆ ಮಂತ್ರವನ್ನ ಹೇಳಿಕೊಟ್ರೆ ಆ ಮಂತ್ರ ಅಂತ 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 ಇರ್ತದ ಅಂದ್ರೆ ನಮ್ಮ ಮನಸ್ಸು ಅಲ್ಲೇ ಇರ್ತದೆ. ಅದಕ್ಕೆ ಈ ಮಂತ್ರ ಐದು ಅಕ್ಷರ ಕೂಡಿರೋದಕ್ಕೆ ಪಂಚಾಕ್ಷರ ಅಂತ ಕರೆದ್ರು. ಅದೇ ಮಂತ್ರಕ್ಕೆ ನಾವು ಓಂಕಾರವನ್ನ ಪ್ರಣವನ್ನು ಸಂಬಂಧ ಮಾಡಿದಾಗ ಅದಕ್ಕೆ ಷಡಕ್ಷರ ಮಂತ್ರ ಅಂತ ಕರ್ಕೊಂಡ್ಬರ್ತಾರೆ. ಅದಕ್ಕೆ ಓಂಕಾರ ಅನ್ನುವಂತಹದ್ದು ಏನದಲ್ಲ, ಇದು ಎಲ್ಲಾ ವಾಂಗ್ಮಯದ ಮೂಲ. ಅದು ಅದರಿಂದನೇ ಎಲ್ಲಾನು ಹುಟ್ಟಿಕೊಂಡು ಬಂದಿದ್ದಾವೆ. ಸಮಸ್ತವಾಗಿರ್ತಕ್ಕಂಥ ವಾಂಗ್ಮಯ ಸಾಹಿತ್ಯ ಎಲ್ಲಕ್ಕೂ ಓಂಕಾರವೇ ಮೂಲ. ಅದಕ್ಕೆ ಓಂಕಾರ ಅಂದ್ರೆ ಮಂತ್ರದ ಶಿರಸ್ಸಿದ್ದ ಹಾಗೆ ಅಂತ. ನಿಮಗೆಲ್ಲ ಶಿರಸ್ ಅದಾವ ಅಂತ ತಿಳ್ಕೊಂಡು ನೀವು ಚಂದ ಕಾಣ್ತೀರಿ, ನಿಮ್ ಶಿರಸ್ ತೆಗೆದುಬಿಟ್ರೆ ಹೆಂಗ್ ಕಾಣ್ತೀರಿ? ಹಾಗೆ ಮಂತ್ರಕ್ಕೆ ಓಂಕಾರವನ್ನು ಸಂಬಂಧ ಮಾಡದೆ ಹೋದಾಗ ಅದು ಶಿರಸ್ಸಿಲ್ಲದ ಮನುಷ್ಯನಂತೆ ಅಮಂಗಳಕಾರಿನ ದೃಷ್ಟಿಯೊಳಗೆ ಪ್ರತಿಯೊಂದು ಮಂತ್ರಕ್ಕೂ ಕೂಡ ಓಂಕಾರವನ್ನು ಹಚ್ತಾರೆ. ಯಾಕಂದ್ರೆ ಓಂಕಾರವೇ ಸಕಲ ಮಂತ್ರಗಳ ಮೂಲ ಅಂತ ತಿಳ್ಕೊಂಡು. ಅದಕ್ಕೆ ಪಂಚಾಕ್ಷರ ಮಹಾಮಂತ್ರಕ್ಕೆ ಓಂಕಾರವನ್ನು ಜೋಡಿಸಿದಾಗ ಅದಕ್ಕೆ ಷಡಕ್ಷರ ಅಂತ ಕರೆಸಿಕೊಂಡ್ಬರ್ತದೆ. ಈ ಷಡಕ್ಷರಕ್ಕೂ ಪಂಚಾಕ್ಷರ ಇರತಕ್ಕಂಥ ವ್ಯತ್ಯಾಸ ಇಷ್ಟೇ, ನಿರ್ಗುಣ ನಿರಾಕಾರಣ ಇರತಕ್ಕಂಥ ಪರಮಾತ್ಮನ ತಿಳಿಸುವಂತಹದ್ದು ಓಂಕಾರ ಆದರೆ ಸಗುಣ ಸಾಕಾರವಾದ ಪರಮಾತ್ಮನ ತಿಳಿಸಿಕೊಡ್ತಕ್ಕಂಥದ್ದು ಪಂಚಾಕ್ಷರ ಅಂತ ಕರ್ಕೊಂಡ್ಬರ್ತದೆ. ಅದಕ್ಕೆ ಓಂಕಾರ ಯುಕ್ತವಾದ ಪಂಚಾಕ್ಷರ ಮಹಾಮಂತ್ರವನ್ನು ಜಪ ಮಾಡೋದ್ರಿಂದ ಅವು ಎರಡೂ ಅರಿವಾಗ್ತದೆ ನಮಗೆ. ಸಗುಣ ಸಾಕಾರ ತಿಳುವಳಿಕೆನೂ ಕೂಡ ಆಗ್ತದೆ, ಅದರ ಜೊತೆಯಲ್ಲೇನೆ ನಮಗೆ ನಿರ್ಗುಣ ನಿರಾಕಾರ ತತ್ವದ ಅನುಭವ ಕೂಡ ಆಗ್ತದೆ. ಹಾಗಾದ್ರೆ ಜಪವನ್ನು ಹೇಗೆ ಮಾಡಬೇಕು, ಜಪ ನಾವು ಎಲ್ಲಿ ಮಾಡಬೇಕು, ಅದರದ್ದು ವಿಧಾನ ಹೇಳ್ತಾರೆ. ಜಪಸ್ತು ತ್ರಿವಿಧ ಪ್ರೋಕ್ತ ಅಂತ. ಗುರು ಕೊಟ್ಟಿರುವಂತಹ ಮಹಾಮಂತ್ರವನ್ನು ಜಪ ಮಾಡಬೇಕಾದ್ರೆ ಅದನ್ನು ಪುನಃ ಪುನಃ ಆವೃತ್ತಿ ಮಾಡಬೇಕಾದ್ರೆ ಆ ಮಾಡುವಂತ ವಿಧಾನ ಮೂರು ಪ್ರಕಾರ ಇದಾವೆ. ಮೊದಲನೇದು ವಾಚಿಕ ಜಪ ಅಂತ ಕರೆಸಿಕೊಳ್ತದೆ, ಎರಡನೇದು ಉಪಾಂಶ ಜಪ ಅಂತ ಕರೆಸಿಕೊಳ್ತದೆ, ಮೂರನೇದು ಮಾನಸಿಕ ಜಪ ಅಂತ ಕರೆಸಿಕೊಳ್ತದೆ. ವಾಚಿಕ ಜಪ ಅಂದ್ರೇನು, ಮತ್ತೊಬ್ಬರಿಗೆ ಕೇಳುವ ಹಾಗೆ ಪಠನ ಮಾಡಿದ ಅದಕ್ಕೆ ವಾಚಿಕ ಜಪ ಅಂತ. ಉಪಾಂಶ ಜಪ ಅಂದ್ರೆ ನೀವು ಉಚ್ಚಾರಣೆ ಮಾಡಿರ್ತಕ್ಕಂತ ಶಬ್ದ ಮತ್ತೊಬ್ಬರಿಗೆ ಕೇಳಂಗಿಲ್ಲ, ನಿಮ್ಮ ತುಟಿಗಳು ಬಡಿತಾ ಇರ್ತವೆ ಆದರೆ ನೀವ ಕೇಳ್ತಿರ್ತೀರಿ ಅದನ್ನ, ಅದಕ್ಕೆ ಉಪಾಂಶ ಅಂತ ಕರ್ಕೊಂಡ್ಬರ್ತಾರೆ. ಇನ್ನು ಮಾನಸಿಕ ಜಪ ಅಂದ್ರೆ ತುಟಿನೂ ಅಲ್ಲಿ ಬಡಿಯುವ ಆಗಿಲ್ಲ, ಆತ ಹೇಗೆ ಕುಳಿತಿರ್ತಾನೆ ಅಂದ್ರೆ ಒಂದು ಶಿಲಾ ವಿಗ್ರಹದ ಉಪಾದಿಯಲ್ಲಿ ಸ್ಥಿರವಾಗಿ ಕುಳಿತುಕೊಂಡಿರ್ತಾನೆ. ಜಪ ಎಲ್ಲಿ ನಡೀತದೆ ಅಂದ್ರೆ ಮನಸ್ಸಿನೊಳಗನೆ ಜಪ ನಡೆಯುತ್ತೆ, ಮನಸ್ಸೇ ಆ ಮಂತ್ರವನ್ನು ಪುನಃ ಪುನಃ ಆವೃತ್ತಿ ಮಾಡ್ತಿರುತ್ತೆ. ನಾವು ಮಂತ್ರ ಜಪ ಮಾಡೋದು ಎದಕ್ಕಂದ್ರೆ ಮನಸ್ಸನ್ನು ಸುಧಾರಿಸುವುದಕ್ಕಾಗೇನೆ ಮಂತ್ರ ಜಪ ಮಾಡೋದು. ಮತ್ತೆ ನಾವು ಅಂದ್ರೆ ಮನಸ್ಸಿಗೆ ಆ ಕಾರ್ಯನೇ ಕೊಡದೆ ಹೋದ್ರೆ ನಿಮ್ ಬಾಯಿಯೊಳಗೆ ನಾಮ ಜಪ ನಡೆದಿತ್ತು ನಿಮ್ ಮನಸ್ಸು ಏನೇ ಮಾಡ್ತಪ್ಪ ಅಂದ್ರೆ ಅದಕ್ಕೆ ಫಲ ಇಲ್ಲ ಅಂತ. ಎಷ್ಟೋ ಕಡೆ ಪ್ರದರ್ಶನಗಳಲ್ಲಿ ಮೂರ್ತಿಗಳನ್ನು ಮಾಡಿರ್ತಾರೆ, ಅವುಗಳ ಕೈಯಲ್ಲಿ ಜಪಮಾಲಿನೂ ಕೊಟ್ಟಿರ್ತಾರೆ, ಅದಕ್ಕೆ ಸ್ಪೀಕರ್ ಇಂದ ಮಂತ್ರ ಶಬ್ದ ಹೊರಗೆ ಬರಂಗೂ ಮಾಡಿರ್ತಾರೆ. ಅದು ಒಂದೊಂದ್ಸರ ಮಂತ್ರ ಅಂತಿರ್ತದ, ಒಂದೊಂದು ರುದ್ರಾಕ್ಷಿ ಎಳಿತಿರ್ತದ. ಎಲ್ಲೋ ಪ್ರದರ್ಶನ ನೀವು ಕಾಸಾಗಿ ಬಂದ್ರೆ ಸಿಗ್ತಾವ, ಅಲ್ಲಿ ಅಂತ ಪ್ರದರ್ಶನ ಸಿಗ್ತಾವೆ. ಅವೆಲ್ಲ ಎದುರು ಬಲ ಅಂದ್ರೆ ಈ ವಿದ್ಯುತ್ತಿನ ಬಲದಿಂದ ಎಲ್ಲ ನಡೀತಾ ಇರ್ತದೆ. ಪರಂತ ಮೂರ್ತಿ ಎಂದ ಗುಡಿ ಕಟ್ಟಾರ ರಾಮಚರಿತ ತುಳಸಿ ಮಾನಸ ಮಂದಿರ ಅಂತ ಕಟ್ಟಿದಾರಲ್ಲಿ ಅದು ಎಂದ ಕಟ್ಟಾರ ಅಂದ್ರೆ ನಿನ್ನೆವರೆಗೆ ಅದು ಜಪ ಮಾಡ್ಕೋತನ ಕುಂತದ. ಎಷ್ಟು ಪುಣ್ಯ ಬಂದಿರ್ಬೇಕು ಆ ಮೂರ್ತಿಗೆ? ಏನು ಇಲ್ಲ ಇಲ್ಲ. ಯಾಕಂದ್ರೆ ಒಳಗೆ ಮನಸ್ಸಿಲ್ಲ ಅಂತ. ಸುಮ್ಮನೆ ಒಂದು ಯಂತ್ರ ಅದ, ನಡೆದದ ನಡೆದದ. ಹಾಗೆ ನಮ್ಮ ಈ ಜಪಾಭ್ಯಾಸ ಅನ್ನುವಂಥದ್ದು ಕೇವಲ ಯಾಂತ್ರಿಕ ಕ್ರಿಯೆ ಆಗಬಾರದು, ಅದರ ಜೊತೆಗೆ ಮನಸ್ಸು ಕೂಡ ಕೂಡಿರಬೇಕು ಅಂತ. ಅದಕ್ಕೆ ಈ ಮೂರು ವಿಧವಾಗಿರ್ತಕ್ಕಂಥ ಜಪಗಳಲ್ಲಿ ಮಾನಸಿಕ ಜಪ ಅದಕ್ಕೆ ಸರ್ವಶ್ರೇಷ್ಠ ಅಂತ ಕರ್ಕೊಂಬಂದ. ಒಮ್ಮೆ ಹೀಗೆ ಗುರುಗಳು ದೀಕ್ಷಾ ಸಮಾರಂಭ ಮಾಡಿ ಶಿಷ್ಯನಿಗೆ ಮಂತ್ರೋಪದೇಶ ಮಾಡಿದರು. ಮಾಡಿ ಏನ್ ಹೇಳಿದ್ರು? ಈ ಮಂತ್ರವನ್ನ ನೀನು ಯಾರಿಗೂ ಹೇಳಬೇಡ, ಇದು ಗುಪ್ತವಾಗಿ ಗೋಪನೀಯವಾಗಿ ನಿನಗೊಬ್ಬನಿಗೆ ಹೇಳಿದೆ, ಆ ಮಂತ್ರ ಯಾರಿಗೂ ಗುರುತಿಲ್ಲ, ನೀ ಇದನ್ನು ಮನಸ್ಸಿನಲ್ಲಿ ಜಪ ಮಾಡು ಅಂತ ಹೇಳಿದ್ರು. ಅವ ಹಾ ಅಂತ ತಿಳ್ಕೊಂಡು ಹೇಳಿ ತನ್ನ ಮನೆ ಹೊರಟವ. ದಾರಿಯಲ್ಲಿ ಹೋಗುವ ಕಾಲಕ್ಕ ಹಳ್ಳದೊಳಗ ಎಷ್ಟೋ ಜನ ಬಟ್ಟಿ ತೊಳಿತಾ ಇದ್ರು. ಆ ಬಟ್ಟಿ ತೊಳಿ ಜನರು ಆ ಮಂತ್ರ ಅನುಕುವಂತ ಬಟ್ಟಿ ತೊಳಿತಿದ್ರು. ಅವ ಅಂದ, ಗುರುಗಳು ಹೇಳಿದ್ರು ನಿನಗೊಬ್ಬನಿಗೆ ಹೇಳಿನಿ, ಯಾರಿಗೂ ಹೇಳಿಲ್ಲ, ಇದನ್ನ ಯಾರಿಗೂ ಕೇಳಲಾರ್ದಂಗ ಮಾಡಂದ್ರೆ ಮತ್ತೀವ ಎಲ್ಲರೂ ಕೇಳಂಗ್ ಬಟ್ಟೆನ ತೊಳ್ಯಾಕತ್ತೇನಲ್ಲ. ಆಮೇಲೆ ಮುಂದ್ಕತ್ತ ಹೋದ ಕೆಲವು ಜನರು ರೈತರು ಹೊಲದೊಳಗೆ ಜೋಳ ಕೊಯ್ತಿದ್ರು. ಅವರು ಕೂಡ ಅದೇ ಮಂತ್ರವನ್ನು ಜೋರ್ ಜೋರ್ ಹಾಡಾಡ್ಕೊಂತ ಮಂತ್ರ ಹೇಳ್ಕೊಂತ ಅವರು ಜೋಳ ಕೊಯ್ತಿದ್ರು. ಅಂದ, ಇದೇನು ಎಲ್ಲರಿಗೂ ಗುರ್ತೈತಿದ್ದದಲ್ಲಿದು, ಇವರು ಅದನ್ನೇ ಮಾಡ್ತಾರೆ. ಇವೆರಡು ಮೂರು ಘಟನೆಗಳನ್ನ ನೋಡಿದ ಹೊಳ್ಳೆ ಗುರುಗಳ ಕಡೆಗೆ ಬಂದವ. ಗುರುಗಳ, ನನಗರ ಎಷ್ಟು ಕಟ್ಟಪ್ಪಣೆ ಮಾಡ್ರಿ, ಬಹಳ ಜನರು ಬಟ್ಟಿ ತೊಳಿತಾ ಅಂತಾರೆ, ಜೋಳ ಕೊಯ್ತಾ ಅಂತಾರೆ, ಕಳೆ ತೆಗಿತಾ ಅಂತಾರೆ, ಹೊಲದಲ್ಲಿ ಕೆಲಸ ಮಾಡೋ ನುಡಿತಾರೆ, ನುಡ್ಕೊಂತ ಕೆಲಸ ಮಾಡಕತ್ತಾರ, ಪರಂತ ನನಗ ಯಾಕೆ ಇಷ್ಟು ಜೋರು ಮಾಡಿ ಮನಸ್ಸಿನಾಗ ಮಾಡಂತ ಹೇಳಿದ್ರಿ. ಅವ ಗುರುಗಳು ಅದ್ರ ಉತ್ತರ ಆಮೇಲೆ ಹೇಳ್ತೀನಿ, ನಿನಗೊಂದು ರತ್ನ ಕೊಡ್ತೀನಿ, ಇದನ್ನ ತೆಗೆದುಕೊಂಡು ಹೋಗು, ಮೊದಲ ಕಾಯಿಪಲ್ಯ ಮಾರ್ಕೆಟ್ಗೆ ಹೋಗು, ಆಮೇಲೆ ಬಟ್ಟೆ ದುಕಾನಕ್ಕೆ ಹೋಗು, ಜವಳಿ ಅಂಗಡಿಗೆ ಹೋಗು, ಆಮೇಲೆ ಸರಾಫರ್ ಕಡೆಗೆ ಹೋಗು, ಆಮೇಲೆ ರತ್ನದ ವ್ಯಾಪಾರಿ ಕಡೆಗೆ ಹೋಗು, ಇದನ್ನ ಮಾರಬೇಡ, ಯಾರ್ಯಾರು ಎಷ್ಟೆಷ್ಟು ಬೆಲೆ ಕಟ್ತಾರ ಅದನ್ನಷ್ಟೇ ಕೇಳಿಕೊಂಡು ವಾಪಸ್ ಬಾ ಅಂತ ಹೇಳ್ದ. ಅದನ್ನ ತಗೊಂಡು ಬಂದವ. ಕೊಟ್ಟೂರು ಬಜಾರ್ದಾಗ ಗುರುವಾರ ದಿವಸ ಎಲ್ಲಾ ಕಾಯಿಪಲ್ಲೆ ಹಚ್ಚಿದ್ರೆ ಅನೇಕ ಜನ ಮುದುಕಿಯರು ಎಲ್ಲ ಬಂದು ಅವ್ ಹೋಗಿ ಒಂದು ಮುದುಕಿ ಕೇಳಿದಂತ, ಯಮ್ಮ ಇದು ನನ್ನಲ್ಲಿ ಒಂದು ಹಳ್ಳದ, ಇದಕ್ಕೆ ನೀ ಏನ್ ಕೊಡ್ತಿದಿ? ತಮ್ಮ ಚಲೋ ಅದ, ನೋಡಕ್ ಇಟ್ಬಿಡು, ಒಂದೆರಡು ಪುಂಡಿ ಪಲ್ಯ ಸೌಡ್ ಸೀಡ್ ಕೊಡ್ತೀನಿ, ತಗೊಂಡು ಹೋಗು ಅಂದ್ಲ. ಮೆಂತೆ ಪಲ್ಯನೋ ಅಥವಾ ಮೂಲಂಗಿನೋ ಒಂದೆರಡು ಏನ್ ಬೇಕದು ಯಾಡು ಯಾವ್ದ್ರ ಸೀಡ್ ಕೊಡ್ತೀನಿ, ತಗೊಂಡು ಹೋಗು, ಬರ್ತೀನಿಮ್ಮ ಅಂತ ತಿಳ್ಕೊಂಡು ಹೇಳ್ದ. ಮುಂದ ಹೋದ ಜವಳಿ ಅಂಗಡಿಯಲ್ಲಿ ಹೋಗಿ ತೋರಿಸಿದ ಸಾವುಕಾರ, ನೋಡಿ ನನ್ನಲ್ಲಿ ಒಂದು ಇದು ರತ್ನ ಅದ, ಅದಕ್ಕೆ ಇದನ್ನು ಎಷ್ಟಕ್ಕೆ ತಗೊಂತೀರಿ? ಅವರಂದ, ತಮ್ಮ ನಿನಗೆ ಅಂಗಿ ಎಷ್ಟು ಮೀಟರ್ ಬಟ್ಟೆ ಬೇಕಪ್ಪ ಅಂತ ಕೇಳ. ಏ, ಒಂದು ಎರಡೂವರೆ ಮೀಟರ್ ಆದ್ರೆ ಸಾಲ್ತದ್ರಿ. ಹಾ, ನಿನ್ನ ನಮ್ಮ ಅಂಗಡಿಯಾಗಿರ್ದ ಯಾವುದೇ ಬಟ್ಟೆ ನೀ ತಗೋ, ಎರಡೂವರೆ ಮೀಟರ್ ಬಟ್ಟೆ ಕೊಡ್ತೀನಿ, ತಗೊಂಡು ಹೋಗೋದನ್ನ ಇಟ್ಬಿಡು ಅಂದ್ರು. ಅವ ಅಂದ, ಬರ್ತೀನಿ ರೀ ಅಂತ ಹೇಳು. ಅದ್ನ ಸರಾಬ್ ದುಕಾನಕ್ಕೆ ಹೋದ್ರೆ ಅವರು ನೋಡಿದ್ರು, ಅವ್ರು ಅಂದ್ರು ನೋಡಪ್ಪ ಇದಕ್ಕೊಂದು 10,000 ರೂಪಾಯಿ ಕೊಡ್ತೀವಿ ಕೊಡು ಅಂತ ಹೇಳ. ಅವ ಅಂದ, ಇನ್ನೊಂದು ಸ್ವಲ್ಪ ತಡೆದು ಬರ್ತೀನಿ ರೀ ಅಂದ. ಕಡೆಗೆ ನಿಜವಾದ ರತ್ನ ಪರೀಕ್ಷಕರ ಕಡೆಗೆ ಹೋಗಿ ಕೊಟ್ಟಾಗ ಅದು ವಜ್ರದ ಹಳ್ಳಿತ್ತು. ಅವರು ಇದಕ್ಕೊಂದು 1,00,000 ರೂಪಾಯಿ ಅಂತ ಹೇಳಿದ್ರು. ಆಮೇಲೆ ಆ ಹಳ್ಳಿ ಬಂದ, ಗುರುಗಳು ಕೇಳಿದ್ರು, ಏನಪ್ಪ ಯಾರ್ಯಾರು ಎಷ್ಟೆಷ್ಟು ಬೆಲೆ ಕಟ್ಟಿದ್ರು? ಏನ್ರಿ ಇದ್ರ ಬೆಲೆ ಬಹಳ ವಿಚಿತ್ರದಲ್ಲ ಅಂದವ. ಯಾರ್ಯಾರು ಹೆಂಗೆಂಗ ಹೇಳಕತ್ತಾರ? ಕಾಯಿಪಲ್ಯ ಮಾಡೋ ಮುರ್ದಿಕ್ ಹೇಳ್ತದ ಎರಡು ಸೂಡು ಪುಂಡಿ ಪಲ್ಯ ಕೊಡ್ತೀನಂತದ. ಜವಳಿ ವ್ಯಾಪಾರಿ ಹೇಳ್ತಾನ ಒಂದ್ ಎರಡೂವರೆ ಮೀಟರ್ ಬಟ್ಟಿ ಕೊಡ್ತೀನಂತಾನೆ. ಸರಾಬ್ ದುಕಾನ್ದವ್ ಹೇಳ್ತಾನೆ ಏನಪ್ಪ ಅಂದ್ರೆ ಒಂದು 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ರತ್ನದ ವ್ಯಾಪಾರಿ 1,00,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಇದ್ರ ಬೆಲೆ ಖರೆ ಬೆಲೆ ಯಾವುದ್ರಿ ಅಂದವ. ಅವ್ರಂದ್ರೆ ಅದ್ರ ಬೆಲೆ ಖರೆ ಬೆಲೆ ಅಂದ್ರೆ 1,00,000 ರೂಪಾಯಿನೆ. ಆದರೆ ಯಾರ್ಯಾರಿಗೆ ಯೋಗ್ಯತೆ ಇಲ್ಲ ಅವ್ರು ತಮ್ಮ ತಮ್ಮ ಯೋಗ್ಯತೆ ಅನುಸಾರ ಇದು ಬೆಲೆ ಕಟ್ತಾರೆ, ಹೊರತಾಗಿ ನಿಜವಾದ ಯೋಗ್ಯತೆ ಅದರ ಬೆಲೆ ಕಟ್ಟಲಿಕ್ಕೆ ಆಗಿಲ್ಲ ಅಂತ. ಹಾಗೆ ನಾ ನಿನಗೆ ಹೇಳಿದ್ದೇನಪ್ಪ ಅಂದ್ರೆ ಇದನ್ನ ನೀನು ಮನಸ್ಸಿನೊಳಗೆ ಜಪ ಮಾಡಂದ್ರೆ ಅದನ್ನಷ್ಟು ರತ್ನಂತೆ ಗೋಪನೀಯವಾಗಿ ಮಾಡು. ಎಷ್ಟು ಗುಪ್ತವಾಗಿ ನಾವು ಮಾಡ್ತೀವಿ ಧರ್ಮವನ್ನು ಅಷ್ಟು ಅದು ನಮಗೆ ಫಲ ಕೊಡುತ್ತೆ. ಅದಕ್ಕೆ ಧರ್ಮವನ್ನು ಗುಪ್ತವಾಗಿ ಮಾಡಬೇಕಂತ. ಅಧರ್ಮ ಮಾಡೋದಿದ್ರೆ ಪ್ರಕಟವಾಗಿ ಮಾಡ್ಬೇಕಂತ. ಅಕಸ್ಮಾತ್ ಪಾಪ ಗೀಪ ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ಎಲ್ಲಾರಿಗೆ ತಿಳಿಯಂಗ್ ಮಾಡ್ರಂತ. ಧರ್ಮ ಮಾಡಂಗಿದ್ರೆ ಯಾರಿಗೆ ಗುರ್ತಾಲಾರ್ದಂಗ್ ಮಾಡ್ರಿ. ಯಾಕಂದ್ರೆ ಮತ್ತೊಬ್ಬರಿಗೆ ಯಾವ್ದಾರು ನೀವು ಮಾಡಿರ್ತಕ್ಕಂಥ ಕ್ರಿಯಾ ಗುರ್ತಾಯ್ತಂದ್ರೆ ಧರ್ಮ ಗುರ್ತಾದ್ರೆ ಧರ್ಮಕ್ಷರ ಆಕ್ಕದ, ಅಧರ್ಮ ಗುರ್ತಾದ್ರೆ ಅಧರ್ಮಕ್ಷಯ ಆಕ್ಕದ. ಅದಕ್ಕೆ ಮಂತ್ರ ರತ್ನ ಒಂದೇ. ಬೇರೆ ಬೇರೆ ಜನರು ಬೇರೆ ಬೇರೆ ಯಾವ ಪ್ರಕಾರ ಅದಕ್ಕೆ ಬೆಲೆ ಕಟ್ಟಿದ್ರು, ಅದೇ ಪ್ರಕಾರವಾಗಿ ಮಂತ್ರವನ್ನು ವಾಚಿಕವಾಗಿ ಮಾಡಿದ್ರೆ ಕಡಿಮೆ ಫಲ ಅದ, ಉಪಾಂಶ ಮಾಡಿದ್ರೆ ಸ್ವಲ್ಪ ಅದಕ್ಕಿಂತಲೂ ಹೆಚ್ಚಿನ ಫಲ ಸಿಗ್ತದೆ. ಅದನ್ನೇ ನೀನು ಮಾನಸಿಕವಾಗಿ ಮಾಡಿದ್ರೆ ಅದು ಅನಂತ ಫಲ ಸಿಗ್ತದೆ. ಅದಕ್ಕೆ ಅದನ್ನು ಮನಸ್ಸಿನೊಳಗೆ ಜಪ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಯಾವ ಮನುಷ್ಯ ಮನಸ್ಸಿನೊಳಗೆ ಈ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ದಾನೆ, ಅದು ಏನಕ್ಕ ಅಂದ್ರೆ ಮಂತ್ರವನ್ನು ಜಪ ಮಾಡ್ತಾ 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 ನಮ್ಮ ಮನಸ್ಸು ಶಿವಮಯವಾಗ್ತದೆ. ಶಿವನನ್ನ ಚಿಂತನಾ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಶಿವಮಯ ಆಗ್ತದೆ. ಯಾಕೆ ನಾವು ಶಿವ ಧ್ಯಾನ ಮಾಡಬೇಕು ಅಂದ್ರೆ ಶಿವನಲ್ಲಿ ಏನು ಶಿವ ಅನ್ನುವಂತ ಶಬ್ದ ಅರ್ಥ ಏನು ಅಂದ್ರೆ ಸಮಾಭವಂತೆ ಮೇ ಸರ್ವೇ. ನಮ್ಮ ದೃಷ್ಟಿಯನ್ನು ಸಮಾನ ಮಾಡ್ಕೋಬೇಕಾದ್ರೆ ಪರಮಾತ್ಮನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರಿದ್ದಾರೆ ಅಂತೇನೆ ಅವನಿಗೆ ನಾವು ಶಿವ ಅಂತ ಕರ್ಕೊಂಡ್ಬರ್ತೀವಿ. ಯಾರ ದೃಷ್ಟಿ ವಿಷಮದ ಅವ ಶಿವ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರ ದೃಷ್ಟಿ ಸಮ ಅದ, ಎಲ್ಲರನ್ನೂ ಒಂದೇ ರೀತಿಯಾಗಿ ಯಾರು ನೋಡ್ತಾರೆ ಅವನಿಗೆ ಶಿವ ಅಂತ ಕರ್ಕೊಂಡ್ಬರ್ತಾರೆ. ಅದಕ್ಕೆ ಇವತ್ತು ನಮ್ಮ ದೃಷ್ಟಿ ಬಹಳಷ್ಟು ಭಿನ್ನ ಆಗ್ಯದ. ಯಾರ್ಯಾರನ್ನು ಹೆಂಗೆಂಗೋ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಎಲ್ಲರನ್ನು ಸಮಾನವಾಗಿ ನೋಡುವಂತ ದೃಷ್ಟಿ ಬರಬೇಕಾದಾಗ ಈ ಶಿವ ಎಂಬಂತಹ ಅಕ್ಷರದಿಂದ ಕೂಡಿರ್ತಕ್ಕಂಥ ಪಂಚಾಕ್ಷರ ಮಹಾಮಂತ್ರವನ್ನ ಎಷ್ಟು ಜಪ ಮಾಡಬೇಕು ಅಂದ್ರೆ ಎಷ್ಟು ಸಾಧ್ಯಕದ ಹೆಚ್ಚು ಜಪ ಮಾಡ್ಕೋಂತ ಇರ್ಬೇಕು. ಮತ್ ಜಪಕ್ಕೆ ಏನಾದ್ರೆ ಕಂಡೀಷನ್ ಅದಾವೇನ್ರಿ ಅಂದ್ರೆ ಕಂಡೀಷನ್ ಬಹಳ ಅದಾವ. ಆದ್ರೆ ಕಂಡೀಷನ್ ಇರ್ಲಾರ್ದು ಮಾಡಕ್ಕೂ ಬರ್ತದೆ. ಜಳಕ ಮಾಡಿದಾಗ ಜಪ ಮಾಡ್ಬೇಕೇನ್ರಿ, ಆಸನ ಮೇಲೆ ಕುಂತಾಗ ಮಾಡ್ಬೇಕೇನು, ಮತ್ ನಾವು ಹೊರಗೆ ಅಕ್ಕಡೆ ಹುದ್ದೆ ಹೋದ ಮಾಡಕ್ ಬರ್ತದೆ ಇಲ್ಲ. ಅವ್ ಮೊದಲು ನಿಮ್ಗೆ ಅಭ್ಯಾಸ ಅಲ್ಲ ಅಂತ ತಿಳ್ಕೊಂಡು ನೀ ಆಸನ ಮೇಲೆ ಕುಂಡ್ರು, ಪೂರ್ವ ದಿಕ್ಕಿಗೆ ಮುಖವಾಗಿಕೊಂಡ್ರು, ಇಷ್ಟ ಮಾಡುವಂತೆಲ್ಲ ಕಟ್ಟಪ್ಪಣೆ ಮಾಡಿರ್ತಾರೆ. ಆದ್ರೆ ಮುಂದೆ ನಿಮ್ಗೆ ಜಪದ ಅಭ್ಯಾಸ ಆಯ್ತು ಅಂತ ಕೇಳಿದ್ರೆ ನೀವು ಏನೇ ಮಾಡ್ತಾ ಇರಬಹುದು, ನೀವು ಜಪನು ಕೂಡ ಮಾಡ್ತಾ ಇರಕ್ ಬರ್ತದೆ. ಅದಕ್ಕೆ ನೀವು ಎಷ್ಟೋ ಸರಿ ಮಾತಾಡ್ತಿರ್ತೀರಿ, ಕಡೆ ಕೆಲಸನೂ ಮಾಡ್ತಿರ್ತೀರಿ, ಇಲ್ಲ ಮಂದಿ ಜೊತೆಗೆ ಮಾತು ಆಡ್ತಿರ್ತೀರಿ, ಈ ಕಡೆ ಕೆಲಸನೂ ಮಾಡ್ತಿರ್ತೀರಿ. ಮತ್ ಮಾತಾಡ್ತಾ ಕೆಲಸ ಮಾಡಕ್ ಬರುತ್ತಂದ್ರೆ ಜಪ ಮಾಡ್ತಾ ಕೆಲಸ ಮಾಡಕ್ ಯಾಕೆ ಬರಂಗಿಲ್ಲ? ಜಪ ಮಾಡ್ತಾ ಕೆಲಸ ಮಾಡಕ್ ಬರುತ್ತ. ಅದಕ್ಕೆ ದತ್ತಾತ್ರೇಯ ಅಂತ ತಿಳ್ಕೊಂಡು ಗಾಣಗಾಪುರದಲ್ಲಿ ಆಗಿ ಹೋಗಿದ್ದಾರೆ. ಅವರು ತಮ್ಮ ಜೀವನದಲ್ಲಿ ಯಾರ್ಯಾರಿಂದ ಏನೇನು ಕಲಿತರು ಅವರನ್ನು ತಮ್ಮ ಗುರು ಅಂತ ತಿಳ್ಕೊಂಡಾರ. ಅದಕ್ಕೆ ಭಾಗವತಲ್ಲಿ ಬರೀತಾರೆ ಅವ್ರಿಗೆ 24 ಜನರು ಗುರುಗಳಿದ್ರಂತ. ವರ್ಣ ಮಾತ್ರ ಕಲಿಸಿದ ಆತಂ ಗುರು ಅಂತ ಹೆಂಗ್ ಹೇಳ್ತೀವಲ್ಲ, ಹಂಗ ಯಾರ್ಯಾರಿಂದ ಏನೇನು ಕಲಿತರು ಅವರೊಂದು ಗುರು ಅಂತ ತಿಳ್ಕೊಂಡ್ರು. ಒಮ್ಮೆ ಅವರು ಭಿಕ್ಷೆಗೆ ಹೋದಾಗ ಒಬ್ಬ ಹೆಣ್ಮಗಳು, ಹಳ್ಳಿ ಹೆಣ್ಮಗಳು ಭತ್ತ ಕೊಡ್ತಾ ಇದ್ಲಂತ, ಭತ್ತ ಕೊಡ್ತಾ ಇದ್ಲು. ಆ ಭತ್ತ ಕೊಟ್ಟ ಕಾಲಕ್ಕೆ ಮಗ್ಗಲ ಮನೆ ಹೆಣ್ಮಗಳು ಆಕೆನ ಮಾತಾಡ್ಸಕ್ ಬಂದ್ಲು. ಆಕೆ ಜೊತೆಗೆ ಹಂಗೆ ಮಾತಾಡ್ತಿದ್ಲು, ಈ ಕಡೆ ಭತ್ತವನ್ನು ಕೊಡ್ತಾ ಇದ್ಲು, ಕೈಯಿಂದ ಹೊರಗೆ ಬಂದಿರತಕ್ಕಂಥ ಭತ್ತವನ್ನು ಒಳ್ಳೆಗೆ ನೂಗ್ತಾ ಇದ್ಲು, ಮತ್ತೆ ಕೊಡ್ತಾ ಇದ್ಲು. ಕಾರ್ಯ ನಿಂತಿಲ್ಲ, ಮಾತೂ ನಿಂತಿಲ್ಲ, ಎರಡು ನಡೆದಿದ್ದು. ಇವರು ಭಿಕ್ಷಾಗ್ ಬಂದು ಭಿಕ್ಷಾಂತಿ ಅಂತ ಬೇಡಿದ್ರೆ ಇವರು ಭಿಕ್ಷಾ ಬೇಡ ಶಬ್ದನಕ್ಕೆ ಕೇಳಿಲ್ಲ, ಮಾತಿನ ಗದ್ದಲ ಕುತ್ಕೊಂಡ್ಬಿಟ್ಟಳಾಕೆ. ಆದ್ರೆ ಒಂದು ಸರಿ ಭಿಕ್ಷಾ ಬೇಡಿರ್ತಕ್ಕಂಥ ದತ್ತಾತ್ರೇಯರು ಹಾಗೆ ನಿಂತು ನೋಡ್ತಾ ಇದ್ರು, ಆ ಕ್ರಿಯಾ ನೋಡ್ತಾ ಇದ್ರು. ಯಾವಾಗ ಹೆಣ್ಮಗಳ ಮಾತು ಮುಗಿದು ಅವಾಗ ಹಾಕಿ ಹೊರಗೆ ನೋಡಿದ್ಲು, ಒಬ್ರು ಸ್ವಂತ ನಿಂತಾರಲ್ಲ ಅಂತ ತಿಳ್ಕೊಂಡು ಆ ಕುಟ್ಟುವಂತ ಜ್ವಾಳನ ತಂದು ಸ್ವಲ್ಪ ನೀಡ್ಲಿಕ್ಕೆ ಬಂದ್ಲು. ನಾನು ಬರೋದ್ರ ಸ್ವಲ್ಪ ತಡ ಆಯ್ತು, ಕ್ಷಮ ಮಾಡ್ರಿ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿಲ್ಲ. ಅವಾಗ ಅವ್ರು ಹೇಳಿದ್ರಂತ, ನೀನು ಇವತ್ತು ನನ್ನ ಗುರು ಅಂತಂದ್ರು ಅವರು. ನಾ ಏನ್ ನಿಮ್ಮ ಗುರು ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದ್ರೆ, ನೀನು ಮಾಡುವಂತ ಕ್ರಿಯೆ ನೋಡಿ ನಾನೊಂದು ಕಲ್ತೀನಿ. ಏನು ಅಂತ ಕೇಳಿದ್ರೆ, ನೀನು ವ್ಯಾವಹಾರಿಕವಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡ್ತಾನೆ, ನೀನು ಕೆಲಸನೂ ಮಾಡ್ತಾ ಇದ್ದೀನಿ, ಕೆಲಸ ನಿಂತಿಲ್ಲ, ಮಾತು ನಿಂತಿಲ್ಲ ಅಂದ ಒಳಗ ಹಾಗ ದೇವರ ನಾಮವನ್ನು ಜಪ ಮಾಡ್ತಾ ಎಲ್ಲಾ ಕೆಲಸ ಮಾಡಕ್ ಬರುತ್ತ ಅನ್ನೋದನ್ನ ನಾ ನಿಂದ ಕ್ರಿಯಾ ನೋಡಿ ಕಲ್ತೀನಿ, ಅದಕ್ಕೆ ನನ್ನ ಗುರು ಅಂತ ತಿಳ್ಕೊಂಡು ಹೇಳಿದ್ರಂತ. ಅಂದ ಒಳಕ್ಕೆ ನಾವೇನಂತೀವಿ, ಏನ್ ನಮ್ಮ ತಾಯಮೆ ಸೇಂಗೆಲ್ಲ ಕೆಲಸದಾಗಿರ್ತೀವಿ, ಕೆಲಸ ಮಾಡ್ರಿ, ಆದರೆ ದೇವರ ನಾಮವನ್ನು ಜಪ ಮಾಡಬೇಕು. ಊಟ ಮಾಡ್ತಾ ಇರ್ರಿ, ಅಕ್ಕಡೆ ಕಡೆ ಮಾತಾಡಲಾರದೆ ದೇವರ ನಾಮವನ್ನು ಜಪ ಮಾಡ್ತಾ ಹೋದ್ರೆ ನಿಮ್ಗ ಕುಂತು ಮಾಡ್ಲಿಕ್ಕೆ ಆಗದೆ ಹೋದ್ರೆ ಅಡ್ಡಾಡ್ತಾ ಮಾಡಬಹುದು, ಮಲ್ಕೊಂಡಾಗ ಜಪ ಮಾಡಬಹುದು, ಯಾವಾಗ ಬೇಕಾದಾಗ ಮಾಡಬಹುದು. ಯಾಕಂದ್ರೆ ಪರಮಾತ್ಮನ ನಾಮ ಯಾವಾಗಲೂ ನಾಲಿಗೆ ಮೇಲೆ ಇರಬೇಕು. ಒಬ್ಬ ಸಂತರಿಗೆ ನಾಮ ಜಪ ಇಷ್ಟು ಅಭ್ಯಾಸ ಆಯ್ತಂತ ಅದು ಎಲ್ಲಿ ಹೋದ್ರೂ ಅದು ನುಡಿತಾ ಇತ್ತು, ಅಷ್ಟು ಅಭ್ಯಾಸ ಆಗಿಬಿಟ್ಟಿತ್ತು ಅದಕ್ಕೆ. ಅವರು ಶೌಚಾದಿ ಕ್ರಿಯೆಗಳಿಗೆ ಹೋಗ್ಬೇಕಾದ್ರೆ ಈ ಜನಿವಾರವನ್ನು ಕೆಲವು ಜನರು ಹೆಂಗೆ ಕಿವಿಗೆ ಸುತ್ತಕೊಂತಾರ, ಅವರು ನಾಲಿಗೆ ಸುತ್ತಕೊಂಡು ಹೋಗ್ತಿದ್ರಂತ. ಒಂದ್ಸರಿ ಹೀಗೆ ನಾಲಿಗೆ ಸುತ್ತಕೊಂಡು ಅವರು ಶೌಚಕ್ರಿಯೆ ಮುಗಿಸಿ ಬರೋ ಕಾಲಕ್ಕೆ ಒಬ್ರು ಸಂತರು ನೋಡಿದ್ರು, ಏನಪ್ಪ ನಿಂದೊಂದು ಹೊಸ ಪದ್ಧತಿಯಲ್ಲಿ ಮತ್ತಿಂದ ಯಾವ ಧರ್ಮ ಅಂತ ಕೇಳಿದ್ರು. ಅವರು ಎಲ್ಲರೂ ಕಿವಿ ಸುತ್ತಕೊಂತಿರ್ತಾರೆ, ಮತ್ತೆ ನೀನು ನಾಲಿಗೆ ಸುತ್ತಿಯಲ್ಲ. ಅವ ಅಂದ ಸಬ್ಬರಿ ಅಂತ ತಿಳ್ಕೊಂಡು ಸೊನ್ನೆ ಮಾಡಿ ಕರ್ಕೊಂಡು ಹೋದ, ಕೈಕಾಲು ಮುಖ ತೊಳ್ಕೊಂಡ, ಅದನ್ನ ಕಟ್ಟಿದ ಜನಿವಾರ ಬಿಚ್ಚೆಲ್ಲ ತೊಳ್ಕೊಂಡ. ಅವ್ರು ಕೇಳಿದ್ರು, ನೀ ಕಿವಿ ಸುತ್ತಿದ್ಬಿಟ್ಟು ನಾಲಿಗೆ ಯಾಕೆ ಸುತ್ತಿದಿ? ಅವರಂದ್ರೆ ನನ್ನ ನಾಲಿಗೆ ಇಷ್ಟು ಅಭ್ಯಾಸ ಆಗ್ಯದ ಪರಮಾತ್ಮ ನಾಮ ಜಪ ಮಾಡೋದು, ಅದನ್ನು ಅಲ್ಲಿ ಕುತ್ಕೊಂಡ್ರು ಶೌಚ ಮಾಡೋ ಕಾಲಕ್ಕೂ ಕೂಡ ನುಡಿತದೆ, ಮತ್ತೆ ಅಲ್ಲಿ ನುಡಿದ್ರೆ ಪಾಪ ಬರುತ್ತಂತ ತಿಳ್ಕೊಂಡು ಅದನ್ನು ನುಡಿಬಾರ್ದನ್ನು ಸಲ್ಲ ಅದನ್ನ ನಾಲಿಗೆ ಕಟ್ಟಿಕೊಂಡು ಬಂದಿನಿ ಅಂತ ಹೇಳಿದ್ರು. ಅವರಂದ್ರೆ ಇಷ್ಟು ಅಭ್ಯಾಸ ಆಗಿದ್ದು ದೊಡ್ಡ ಮಾತು. ಅದಕ್ಕೆ ಮರಣ ಮನುಷ್ಯನಿಗೆ ಎಲ್ಲಿ ಬರುತ್ತೆ ಹೇಳಕ್ ಬರಂಗಿಲ್ಲ, ಪರಂತು ಮರಣದ ಕಾಲದಲ್ಲಿ ಪರಮಾತ್ಮನ ನಾಮ ಎರಡು ಶಿವ ಅನ್ನುವಂಥ ಎರಡು ಅಕ್ಷರ ನಿಮ್ಮ ನಾಲಿಗೆಯಲ್ಲಿದ್ರೆ ಅದು ಮುಕ್ತಿ ಕೊಡ್ತದೆ. ಪರಂತು ಇಂಥ ಕ್ರಿಯೆ ಮಾಡೋ ಕಾಲಕ್ಕೆ ನಾವು ಜಪ ಮಾಡಬಾರ್ದು ಅನ್ನತಕ್ಕಂಥ ಭಾವನೆ ಹಾಗೆ ಇದ್ರೆ ಅಕಸ್ಮಾತ್ ಅಲ್ಲೇ ಮೃತ್ಯು ಆದ್ರೆ ಮತ್ತೆ ಹಿಡಿದು ಜಪ ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ. ಅದಕ್ಕೆ ಜಪ ಮಾಡಲಿಕ್ಕೆ ಅನೇಕ ನಿಯಮಗಳಿದಾವೆ, ಅನೇಕ ಕಟ್ಟಳೆಗಳಿದಾವೆ. ಆ ಕಟ್ಟಳೆಗಳನ್ನು ಪರಿಪಾಲಿಸಲು ನಮಗೆ ಸಾಧ್ಯವಿದ್ರು ಕೂಡ ಭಕ್ತಿಯಿಂದ ಯಾವಾಗಾದ್ರೂ ಕೂಡ ಜಪ ಮಾಡಬಹುದು. ಅದಕ್ಕೆ ಮಾನಸಿಕ ಜಪವನ್ನು ಸದಾ ಮಾಡ್ತಾ ನಿಮ್ಮ ವ್ಯವಹಾರವನ್ನು ನೀವು ಮಾಡ್ತಾ ಹೋದ್ರೆ ನಿಮ್ಮ ವ್ಯವಹಾರನೂ ಅಕ್ಕ, ಅದರ ಜೊತೆಗೆ ಪಾರಮಾರ್ಥದ ಪ್ರಾಪ್ತಿ ನಿಮಗಾಗುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಜಪತೋ ನಾಸ್ತಿ ಪಾತಕಂ. ಯಾವ ಮನುಷ್ಯ ಮಹಾಮಂತ್ರನ ಸದಾ ಜಪಿಸ್ತಾ ಇರ್ತಾನೆ ಅವನಿಗೆ ಯಾವುದೇ ಪಾಪಗಳು ಅಂಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸದಾ ಪವಿತ್ರ ಆಗ್ತಾನೆ. ಹಾಗೆ ಅಗ್ನಿಯಲ್ಲಿ ಹಾಕಿರುವಂತ ತೃಣಾದಿಗಳು ದಹಿಸಿ ಹೋಗ್ತವೆ, ಹಾಗೆ ಮಂತ್ರ ಜಪ ಮಾಡುವಂತವನಿಗೆ ಪಾಪಗಳು ಸ್ಪರ್ಶವಾಗುವುದಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ 7 ಕೋಟಿ ಮಹಾಮಂತ್ರಗಳು ಶ್ರೇಷ್ಠವಾಗಿರ್ತಕ್ಕಂಥ ಪಂಚಾಕ್ಷರ ಮಹಾಮಂತ್ರವನ್ನ ಗುರುಗಳಿಂದ ಉಪದೇಶ ಮಾಡಿಕೊಂಡಿರ್ತಕ್ಕಂಥ ನೀವೆಲ್ಲರೂ ಕೂಡ ಸದಾಕಾಲದಲ್ಲಿ ಹೋಗುವಾಗ ಬರುವಾಗ ಕುಂತಾಗ ನಿಂತಾಗ ಯಾವಾಗಾದರೂ ಕೂಡ ಮನಸ್ಸಿನಲ್ಲಿ ಜಪ ಮಾಡ್ತಾ ಇದ್ರೆ ಅದು ನಿಮ್ಮನ್ನು ಎಲ್ಲ ವಿಧವಾಗಿರ್ತಕ್ಕಂಥ ಆಪತ್ತುಗಳಿಂದ ರಕ್ಷಣೆ ಮಾಡುತ್ತೆ ಅಂತ ಅದಕ್ಕೆ ಮಹಾಮಂತ್ರ ಅಂತ ಕರ್ಕೊಂಡು ಬಂದರಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.